ಎಂಥ ವೈಭವ ಅಂದ್ರೆ, ಶಾಸ್ತ್ರವನ್ನು ನಂಬಿದವರಿಗೆ ಸತ್ತ ಮೇಲೆ ಮಾತ್ರ ಒಳ್ಳೇದಾಗುತ್ತೆ, ಭೂಲೋಕದಲ್ಲಿ ಕಷ್ಟಪಡೋದು ತಪ್ಪಿದ್ದಲ್ಲ ಅಂತ ತಿಳ್ಕೊಂಡ್ರೆ ಎಷ್ಟು ವೈಭವ ಇದೆ ಯೋಚನೆ ಮಾಡಿ. ಇದನ್ನೆಲ್ಲ ನಂಬೇಕಂತ ಕೇಳಬಾರದು. ರಾಘವೇಂದ್ರ ಸ್ವಾಮಿ ವೃಂದಾವನದಲ್ಲಿ ಕೂತ್ಕೊಂಡೇ ಎಷ್ಟು ವೈಭವ ಪಡ್ತಾರೆ ಅಂತ ಗೊತ್ತಾಗಿಬಿಟ್ರೆ ಧ್ರುವನ ಕಥೆ ನಂಬೋದು ಏನು ಕಷ್ಟ ಇವತ್ತು? ಏನು ಬಂಗಾರದ ರಥ ಏನು, ಬಂಗಾರದ ಕಿರೀಟ ಏನು, ಏನು ವೈಭವ, ಹಸ್ತೋದಕ ಪಂಚಾಮೃತ ಯಾರಿಗೆ ಸಿಗುತ್ತಾ ಭಾಗ್ಯ? ಎಲ್ಲಿಂದ ಬಂತು? ಜನನ್ ನಂಬಿ ಬಂದಿದ್ದಲ್ಲದು. ಹರಿಪಾದ ಕಂಜ ನಿಷೇವಾಣ ಲಬ್ಧ ಸಮಸ್ತ ಸಂಪತ್. ನಮ್ಮ ಕಣ್ಣೆದುರಿಗಿಂತ ಮಹಾನುಭಾವರಿದ್ದಾಗ ಇನ್ನು ಆಚಾರ್ಯರಿಗಂತನು ಪೀಠೇ ರತ್ನೋಪಕೃಪ್ತೆ ರುಚಿರ ರುಚಿಮಣಿ ಜ್ಯೋತಿಷಾ ಸನ್ನಿಷಣ್ಣಂ ಬ್ರಹ್ಮಾನಂ ಭಾವಿನಂ ತ್ವಾಂ ಜ್ವಲತಿ ನಿಜ ಪದೇ ವೈದಿಕಾದ್ಯಾಹಿ ವಿದ್ಯಾ ಸೇವಂತೇ ಮೂರ್ತಿಮತ್ಯಃ ಸುಚರಿತ ಚರಿತಂ ಭಾತಿ ಗಂಧರ್ವ ಗೀತಂ. ಈ ಮಾತು ಕೇಳಿದಾಗ ಆಚಾರ್ಯರನ್ನ ರುದ್ರಾದಿ ದೇವತೆಗಳು ರಕ್ತ ಪೀಠದಲ್ಲಿ ಕೂಡಿಸಿ ಕ್ಷಣ ಕ್ಷಣದಲ್ಲೂ ಕೂಡ ಉತ್ಕಂಠ ಕುಂಠ ಕೋಲಾಹಲ ಜಪವಿದಿತ ಅಜಸ್ರ ಸೇವಾನುವೃದ್ಧ ಪ್ರಾಜ್ಞಾತ್ಮ ಜ್ಞಾನ ಭೂತಾಂಧ ತಮಸ ಸುಮನೋ ಮೌಲಿರತ್ನಾವಲೀನಾಂ ಭಕ್ತ್ಯುದ್ರೇಕಾವಗಾಢ ಪ್ರಕಟನ ಸಕಟಾತ್ಕಾರ ಸಂಘೃಷ್ಯಮಾಣ ಪ್ರಾಂತ ಪ್ರಾಗ್ರ್ಯಾಂಗ್ರಿ ಪೀಠೋತ್ಥಿತ ಕನಕರಜ ಪಿಂಜರಾ ರಂಜಿತಾಶಾಹ. ಇಂಥ ವೈಭವ ಇರಬೇಕಾದ್ರೆ ಭಗವದ್ಭಕ್ತರಿಗೆ ಸಿಗೋ ವೈಭವ ಅಲ್ಲದವರಿಗೆ ಏನು ಮಾಡಿದರೂ ಸಿಗೋದಿಲ್ಲ ಅಂತ ಹೇಳೋದಕ್ಕೆ ಸಾಕ್ಷಿ. ಅಂತ ಧ್ರುವ 36,000 ವರ್ಷದ ಕೊನೆಯ ದಿವಸ ನೋಡ್ತಾ ರಿಟೈರ್ಮೆಂಟ್ ಏಜ್ ಡೇಟ್ ನೋಡ್ತಾನಲ್ಲ, ಹಾಗೆ ನೋಡ್ತಾ ಕೂತಿದ್ದಂತೆ. ಆ ದಿವಸ ಬರ್ತಿರ್ಲಿಕ್ಕೇನೆ ಎಲ್ಲವನ್ನು ಭೂಮಂಡಲಂ ಜಲಧಿ ಮೇಖಲ ವಾಕಲಯ್ಯ ಕಾಲೋಪಸೃಷ್ಟಮಿತಿ ಸಹ ಪ್ರಯೋಜವು ವಿಶಾಲಂ. ಒಂದು ಕ್ಷಣಕ್ಕೆಲ್ಲ ತ್ಯಾಗ ಮಾಡಿದ್ದು ಹೊರಟಿದ್ದ ಕೆಲಸ ನಡ್ಕೊಂಡು ಬದಲಿಗೆ ಹೊರಟುಬಿಟ್ಟನಂತೆ ಪುಣ್ಯಾತ್ಮ. ಈ ಸಣ್ಣ ಪುಟ್ಟ ಅಧಿಕಾರಿ ಮನುಷ್ಯ ಬಿಡೋದಿಲ್ಲ, ಅಂಥದ್ದನ್ನು ಬಿಡ್ಲಕ್ಕೆ ಕಾಯ್ತಿದ್ನಂತಾತ. ಯಾತಕ್ಕೆ ಅಂದ್ರೆ ಯಾರಿಗೆ ಬೆಟರ್ ಪೋಸ್ಟ್ ಇದೆಯೋ ಅವನು ಇಲ್ಲಿ ಬಿಡ್ಲಕ್ಕೆ ರಿಲೀವ್ ಆಗ್ಲಿಕ್ಕೆ ಕಾಯ್ತಿರ್ತಾನೆ. ಆಗ್ಲೇ ಯಾವ ಲೀವ್ ಮಾಡ್ತೀರಿ ಕೇಳ್ತಾ ಇದ್ದಾನೆ. ಡಿಸ್ಮಿಸ್ ಆಗೋನ್ ಮಾತ್ರ ಮಾಡಬೇಡಿ ಸರ್ ಅಂತ ಕೇಳ್ತಾನೆ. ಡಿಸ್ಮಿಸ್ ಆಗೋ ಕೇಸ್ ಬೇರೆ, ರಿಲೀವ್ ಆಗೋ ಕೇಸ್ ಬೇರೆ. ಈತ ರಿಲೀವ್ ಆಗಿ ಧ್ರುವ ನಕ್ಷತ್ರಕ್ಕೆ ಅಧಿಪತಿಯಾಗಿ ಹೋಗಬೇಕಾಗಿದೆ. ಆ ತಕ್ಷಣ ಅಲ್ಲಿಂದ ಹೊರಟನಂತೆ, ಬದರಿ ಹೋದನಂತೆ. ನಾವೆಲ್ಲ ಹೋಗ್ತೇವಲ್ಲ, ಬದರೀಂ ವಿಶಾಲಾಂ ಅಂತ ಕರೀತಾ, ವಿಶಾಲ ಬದರಿ ಅಂತ ಹೆಸರದಕ್ಕೆ. ಮುಂದಿರೋದು ನಾರಾಯಣ ಬದರಿ. ಅಲ್ಲಿಗೆ ಆಚಾರ್ಯರು ಮಾತ್ರ ಹೋಗಿ ಬಂದವರು ಕಲಿಯುಗದೊಳಗೆ. ವಿಶಾಲ ಬದರಿಗೆ ಹೋಗ್ತಾನೆ, ಅಲಕನಂದ ಸ್ನಾನವನ್ನು ಮಾಡ್ತಾನೆ, ದೇವರ ಧ್ಯಾನವನ್ನು ಮಾಡ್ತಾ ಕೂಡ್ತಾನೆ. ಒಂದು ಕಾಲ ಬರುತ್ತೆ, ದೇಹತ್ಯಾಗವನ್ನು ಮಾಡ್ತಾನೆ. ವಿಮಾನ ಬಂತಂತೆ, ಕುತ್ಕೊಂಡು ಹಾರಿಬಿಟ್ನೆ. ಇದು ಬದರಿ ಹೋದ ವ್ಯಕ್ತಿ ಎಷ್ಟು ಸಿದ್ಧಿ ಗಳಿಸಿದ್ದಾನೆ ಧ್ರುವ ಅಂದ್ರೆ, ವಿಮಾನದಲ್ಲಿ ಕೂತು ವೈಕುಂಠದ ಹತ್ರ ಹೋಗ್ತಾ ಇದ್ದಾನೆ. ಹೋಗ್ತಿರ್ಬೇಕಾದ್ರೆ ದಾರಿಯೊಳಗೆ ಸ್ವಲ್ಪ ನಿಲ್ಲಿಸಿ ಅಂತಾನೆ ವಿಮಾನ. ಯಾತಕ್ಕೆ ಅಂತ ಕೇಳಿದರಂತೆ, ಆತ ಹೇಳ್ತಾನೆ, ಇಷ್ಟೆಲ್ಲ ನನ್ನ ಉನ್ನತಿಗೆ ಕಾರಣ ನನ್ನ ತಾಯಿಯ ಉಪದೇಶ. ಮಗು ಧ್ರುವ, ಆರಾಧಯ ಅಥೋಕ್ಷಜ ಪಾದ ಪದ್ಮಂ ಯದೀಚ್ಛಸೆ ಅಧ್ಯಾಸನ ಉತ್ತಮೋ ಯಥ. ಮಗನೇ, ಅಚ್ಯುತನ ಪೂಜೆ ಮಾಡು, ದೇವರ ಪೂಜೆ ಮಾಡು ಅಂತ ಹೇಳಿದ್ಲು. ನಾನು ಮಾಡಿದೆ, ಇಷ್ಟೆಲ್ಲವನ್ನು ಕಂಡೆ, ಯಾರ ಉಪದೇಶದಿಂದ ಇಷ್ಟೆಲ್ಲವನ್ನು ಕಂಡೆ, ಅವಳನ್ನು ಬಿಟ್ಟು ನಾನು ವೈಕುಂಠಕ್ಕೆ ಬರೋದಿಲ್ಲ, ಆದ್ದರಿಂದ ಅವಳನ್ನು ಕರ್ಕೊಂಡು ಹೋದ್ರೆ ಮಾತ್ರ ಬರ್ತೇನೆ ಅಂತ ಹೇಳಿದರು. ಇದನ್ನು ಮಾತೃ ದೇವೋಹೋ ಅಂತ, ಇವತ್ತು ತಾಯಿನ ಕರ್ಕೊಂಡ್ರೆ ಬರೋದಿಲ್ಲ ಅಂದ್ಬಿಡ್ತಾರೆ ಆಮೆಟ್ಟಿಗೆ. ಯಾಕೆ ತಾಯಿ ಮಾಡಿರೋದು ಅಷ್ಟರಲ್ಲೇ ಇರುತ್ತೆ. ಏನ್ ಮಾಡಿರ್ತಾಳೆ? ಜನ್ಮದಲ್ಲೇ ದೇವರಿದ್ದಾನೆ ಅಂತ ಹೇಳಿರ್ತಾಳ? ಸಂಧ್ಯಾವಂದೆ ಮಾಡ ಮಗನ ಅಂತ ಎಷ್ಟು ಜನ ಹೇಳ್ತಾರೆ ತಾಯಿಯಂದಿರು? ಬಿಡು ಮಗನೇ ಅಂತ ಹೇಳ್ತಾರೆ ಅಷ್ಟೇ. ನಿರ್ಪೂಜೆ ಬಿಡು, ಸಂಧ್ಯಾವಂದಿ ಬಿಡು, ಎಲ್ಲ ಬಿಡ್ತಾರೆ. ಇವಳನ್ನೇ ಬಿಟ್ಬಿಡ್ತಾನೆ ಕೊನೆಗೆ ಅವನು. ತಾಯಿನೇ ಬಿಡ್ತಾನೆ, ತಂದೆನೇ ಬಿಟ್ಟು ಬಿಡ್ತಾನೆ. ಇವತ್ತು ದೇವೋಭವ ಅಂತ ಹೇಳಿದಾಗ ದೇವರನ್ನೇ ಬಿಡಿಸಿದ್ರೆ ಎಂತ ತಾಯಿ ಆಗ್ತಾಳೆ, ದೇವರು ಎಂತ ತಂದೆ ಆಗ್ತಾನೆ? ಎಷ್ಟು ಪರೀಕ್ಷೆ ಇರಲಿ, 9:30 ಪರೀಕ್ಷೆ, ಎಷ್ಟು ಗಡಿಬಿಡಿ ಇರಲಿ, ಸಂಧ್ಯಾವಂದಿ ಮಾಡಲೇಬೇಕು ನೀನೀಗ. ಅಪ್ಪ ಮಾರ್ಸ್ ಅದೆಲ್ಲ ಇಲ್ಲ, ಲೌಕಿಕದಲ್ಲಿ ಕಡಿಮೆ ಮಾರ್ಕ್ಸ್ ಬರುತ್ತಾ ಯೋಚನೆ ಬೇಡ. ಅಧ್ಯಾತ್ಮದಲ್ಲಿ ಫೇಲ್ ಆಗಿಬಿಡ್ತೀಯಲ್ಲ ಆಮೇಲೆ, ಆಗಬಾರದು. ನಮ್ಮ ಶಾಸ್ತ್ರ ಪರೀಕ್ಷೆ ಇತ್ಯಾದಿ ಬಂದ ಕಾಲಕ್ಕೆ ಸಂಕೋಚ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ. 1000 ಬದಲು 10 ಜಪ ಮಾಡೋ ಪರವಾಗಿಲ್ಲ, ಆದರೆ ಬಿಡ್ಲಕ್ಕೆ ಅವಕಾಶ ಕೊಡಲಿಲ್ಲ. ಲೋಪ ಬೇರೆ, ಸಂಕ್ಷೇಪ ಮಾಡೋದು ಬೇರೆ. ಇವತ್ತು ಲೋಪ ಮಾಡಿದ್ದೇವೆ ಎಂಬುದು ಅನರ್ಥ. ತುಂಬಾ ಜನ ದುಃಖ ಪಡ್ತಾರೆ, ತಾಯಿ ನಮ್ಮ ಮಕ್ಕಳು ಸರಿಯಾಗಿ ನೋಡೋದಿಲ್ಲ ಅಂತ ಹೇಳಿಬಿಟ್ಟು. ನೀವು ಅವರು ಸರಿಯಾಗಿ ನೋಡಿದ್ರೆ ಹಾಗಿದ್ರೆ ನೋಡೇ ಇಲ್ಲ. ಅವರಿಗೆ ಬ್ರಹ್ಮಯಜ್ಞೆ ಹೇಳಿದ್ರ, ದೇರ್ಪೂಜೆ ಹೇಳಿದ್ರ, ಸಕಾಲ ಉಪನಯನ ಮಾಡಿದ್ರೆ ಕೊನೆ ಪಕ್ಷ, ಏನೂ ಮಾಡಲಿಲ್ಲ. ಆದ್ರಿಂದ ಅವ್ರು ನಿಮ್ಮಲ್ಲಿ ಭಕ್ತಿ ಬಂದೇ ಇಲ್ಲ ಅವರಿಗೆ. ಇದು ಈ ಕಡೆಯಿಂದ ಲ್ಯಾಪ್ಸಿದು. ಇನ್ನು ಅವರಿಗೆ, ಅವ್ರು ಹೇಗಿದ್ರು ಭಕ್ತಿ ಮಾಡಬೇಕು ಅಂತ ಶಾಸ್ತ್ರ. ಅದನ್ನ ಮಕ್ಕಳು ಕಲ್ತುಕೊಂಡು ಬಿಟ್ರೆ ಆ ಪಾಲ್ಯ ಬಾಳಕ್ಕೂ ಅವರಿಗೆ ಬರೋದು. ಈ ಕಡೆ ಇವ್ರ ಕರ್ತವ್ಯದಲ್ಲಿ ಇವರಿಗೆ ಚ್ಯುತಿಯಾಗಿದೆ, ಅವ್ರ ಕರ್ತವ್ಯದಲ್ಲಿ ಅವರಿಗೆ ಚ್ಯುತಿಯಾಗಿದೆ. ತಾಯಿ ಸರಿಯಾಗಿ ನೋಡಲಿಲ್ಲ, ಧ್ರುವ ಸರಿಯಾಗಿ ನೋಡ್ತಾನೆ, ಪ್ರಾರ್ಥನೆ ಮಾಡ್ತಾನೆ, ಅವಳು ಕರ್ಕೊಂಡು ಹೋಗಬೇಕು ಅಂದಾಗ ಅವರು ತೋರಿಸಿದ್ರಂತೆ, ಧ್ರುವ ಸ್ವಲ್ಪ ಮುಂದೆ ನೋಡು ಅಂತ ಹೇಳುತ್ತಾರೆ. ಮುಂದೆ ಇನ್ನೊಂದು, ಇವನಿಗಿಂತ ಮುಂಚೆ ಒಂದು ವಿಮಾನ ಹೋಗ್ತಾ ಇರುತ್ತೆ, ಅದರಲ್ಲಿ ಒಂದು ತಾಯಿ ಕೂತಿದ್ಲಂತೆ. ಅಂದ್ರೆ ಯಾವ ತಾಯಿ ಮಕ್ಕಳಿಗೆ ದೇರ್ ಪೂಜೆ ಮಾಡಿ ಮಕ್ಕಳೇ ಅಂತ ಹೇಳ್ತಾರಲ್ಲ, ಆ ತಾಯಿಗೆ ಮಕ್ಕಳಿಗಿಂತ ಬೇಗ ಸದ್ಗತಿ ಆಗುತ್ತಾ. ಆದ್ದರಿಂದ ಪ್ರತಿಯೊಬ್ಬರು ಅಭ್ಯಾಸ ಮಾಡಬೇಕಾದ. ಲೌಕಿಕ ಓದು ಅಂದ್ರೆ ಯಾರಿಗೆ? ಗೌರ್ಮೆಂಟ್ ಕೊಡೋದಿಲ್ಲ, ಇವು ಯಾರ್ಯಾರು ಕೊಡೋದಿಲ್ಲಲ್ಲ ಸಪೋರ್ಟ್ನ, ದೇವರು ಕೊಡ್ತಾನೆ ಸಪೋರ್ಟ್ನ. ಆದ್ದರಿಂದ ದೇವರನ್ನ ಆರಾಧನೆ ಮಾಡೋ ಸಂದೇಶವನ್ನ ಪ್ರತಿಯೊಬ್ಬರು ಕೊಡಬೇಕು ಅನ್ನೋದಕ್ಕೆ ಸುನೀತಿ ದೊಡ್ಡ ದೃಷ್ಟಾಂತವು. ಅಂತ ಸುನೀತಿಯ ಕಥೆ, ಒಬ್ಬ ತಾಯಿಯ ಕಥೆ. ಧ್ರುವನ ಕಥೆ ಬಹಳ ಅಪೂರ್ವವಾದದ್ದು. ಅವನ ಹೆಸರು ಧ್ರುವ. ಆದರೆ ನಿಜವಾದ ಧ್ರುವ ಅಂದ್ರೆ ಸಾಕ್ಷಾತ್ ನಾರಾಯಣ ಅಂತ ಹೇಳಿದ್ದ. ವಿಷ್ಣು ಸಹಸ್ರನಾಮದಲ್ಲಿ ಸವಿರೋ ಧ್ರುವ ಅಂತ ಬರುತ್ತೆ. ಧ್ರುವ ಯಾರು ಪೂಜೆ ಮಾಡಿದ? ಧ್ರುವನಾಮಕ ಭಗವಂತನ ಆರಾಧನೆಯನ್ನು ಮಾಡಿದ. ಬ್ರಹ್ಮಾನ್ ಧ್ರುವ ಅನ್ನೋ ಹೆಸರು ದೇವರಿಗಿದೆ, ಧ್ರುವನಿಗಿದೆ. ಬ್ರಹ್ಮಾನ್ನ ಹೆಸರು ಪರಮಾತ್ಮನಿಗಿದೆ, ಜೀವನಿಗಿದೆ. ಅನೇಕ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟು ಬ್ರಹ್ಮ ಐಕ್ಯ ಅಂತ ಹೇಳಿದ್ರೆ ಜೀವ ಐಕ್ಯ, ದೇವರ ಐಕ್ಯ ಅಲ್ಲ. ಅದು ಒಂದು ಜೀವ ಜೀವನೇ, ಪರಮಾತ್ಮ ಪರಮಾತ್ಮನೇ. ಧ್ರುವ ಇಷ್ಟೆಲ್ಲ ಮಾಡಿದರೂ ಕೂಡ ದೇವರ ಅನುಗ್ರಹದಿಂದ ವೈಕುಂಠಕ್ಕೆ ಹೋಗಿ ದೇವರ ದಾಸರಾಗಿ ಉಳಿದನೇ ಹೊರತು ಐಕ್ಯ ಬರಲಿಲ್ಲ ಅವನಿಗೆ. ಆ ದೃಷ್ಟಿಯಲ್ಲಿ ಐಕ್ಯ ಸಿದ್ಧಾಂತವಲ್ಲ, ಬ್ರಹ್ಮಾತ್ಮೈಕ್ಯ ಸಿದ್ಧಾಂತವಲ್ಲ, ಹರಿಸರ್ವೋತ್ತಮತ್ವವೇ ಸಿದ್ಧಾಂತ, ಪಂಚಭೇದವೇ ಶಾಸ್ತ್ರಗಳ ಸಿದ್ಧಾಂತ ಅಂತ ಹೇಳೋದಕ್ಕೂ ಕೂಡ ಒಳ್ಳೆಯ ದೃಷ್ಟಾಂತ ಈ ಭಾಗ. ಆ ಸಮಯದಲ್ಲಿ ಧ್ರುವನ ಕಥೆ ಬಗ್ಗೆ ಒಂದು ಮಾತು ಹೇಳುತ್ತಾರೆ. ಇಷ್ಟೆಲ್ಲ ಕೇಳಿದ ನಮಗನಿಸುತ್ತೆ, ಧ್ರುವನಂತೆ ಬದುಕಲಿಕ್ಕೆ ನಮಗಾಗುತ್ತಾ? ಸಾಧ್ಯವೇ ಇಲ್ಲ. ಅದು ಆರು ತಿಂಗಳ ಕಥೆ ಕೇಳಿದ್ರು ತನಕ ಆಶ್ಚರ್ಯ ಆಗಿಬಿಡುತ್ತೆ. ಆರು ತಿಂಗಳಿಗೆ ಸದ್ಗತಿ ಆಗೋದಾದ್ರೆ ಏನೋ ಮಾಡಿ ಸತ್ಕೊಂಡು ಬಿದ್ದುಕೊಂಡು ಮಾಡಿಬಿಡೋಣ ಅಂತ ಕೇಳಿದ್ರೆ ಹೇಳುತ್ತಾರೆ ಅಷ್ಟೇ ಅರ್ಥವಾಗಿದ್ರೆ ಅಪಾರ್ಥವಾಗ್ತಿತ್ತು. ಆ ತರ ಹಿಂದಿನಲ್ಲಿ ವಿಷ್ಣು ಪುರಾಣದಲ್ಲಿ ಹೇಳುತ್ತಾರೆ, ಧ್ರುವ ದೊಡ್ಡ ಬ್ರಹ್ಮಜ್ಞಾನಿಯವನು, ಹಿಂದಿನ ಜನ್ಮದಲ್ಲಿ ಬ್ರಾಹ್ಮಣ ಪುತ್ರ ಅವನು. ಅವನು ಎಷ್ಟು ಮುಂದುವರೆದಿದ್ದ ಸಾಧನೆಯಲ್ಲಿ ಅಂದರೆ ಅವನಿಗೆ ಅಪರೋಕ್ಷ ಜ್ಞಾನವಾಗಲಿಕ್ಕೆ ಇನ್ನು ಆರು ತಿಂಗಳು ಮಾತ್ರ ಬಾಕಿ ಇತ್ತಂತೆ. ಅಷ್ಟು ಮುಂದುವರೆದಿದ್ದ ಪಾಪ. ಆಗ ಒಂದು ಸಲ ಅವನ ಗುರುಕುಲಕ್ಕೆ, ಎಲ್ಲಿ ಧ್ರುವ ಅಧ್ಯಯನ ಮಾಡ್ತಾ ಇದ್ದ ಆ ಗುರುಕುಲಕ್ಕೆ ಒಬ್ಬ ರಾಜಕುಮಾರನನ್ನ ಸೇರಿಸಲಿಕ್ಕೆ ಅಂತ ಕರ್ಕೊಂಡು ಬಂದಿದ್ದಾರೆ. ಆ ಸಮಯಕ್ಕೆ ಅವನ ವೈಭವ ನೋಡ್ತಾನೆ ಧ್ರುವ, ಬಂಗಾರದ ರಥದಲ್ಲಿ ಪರಿವಾರದ ಸಮೇತ ಬಂದು ಇಳಿದು ಅವನು ಎಂಟ್ರಿ ಆಗ್ತಾನೆ ಒಳಗಡೆ. ಒಂದು ಕ್ಷಣ ಅಂದ್ಕೊಂಡಂತೆ, ಏನು ಪುಣ್ಯಾತ್ಮರು ಕ್ಷತ್ರಿಯರು, ಏನು ವೈಭವ ಇವರಿಗೆ, ನನಗೂ ಇರಬಾರದಾಗಿತ್ತೇ ಅಂತ ಅನ್ಕೊಂಡಂತ ಒಂದು ಕ್ಷಣ. ಅಂದ್ಕೋತಾ ಇರಲಿಕ್ಕೆ ಸಾಧನೆ ಮುಗಿದೋಯ್ತು, ನಿಂತೋಯ್ತು, ಸ್ಥಾಪ ಸತ್ಯ ಹೋಗ್ಬಿಡ್ತಾನೆ ಧ್ರುವ. ಅಲ್ಲಿ ಇಲ್ಲಿ ಕ್ಷತ್ರಿಯ ಕುಮಾರನಾಗಿ ಹುಟ್ಟುತ್ತಾನೆ, ರಾಜಕುಮಾರನಾಗಿ ಹುಟ್ಟುತ್ತಾನೆ ಅಲ್ಲ, ಚಕ್ರವರ್ತಿಯ ಮಗನಾಗಿ ಹುಟ್ಟುತ್ತಾನೆ. ಪರಮಾತ್ಮ ಹೇಳ್ತಾನೆ, ಯಾವಾಗ ಫಲದ ಅಪೇಕ್ಷೆ ಬರುತ್ತೋ ಸಾಧನೆ ಬ್ಲಾಕ್ ಆಗುತ್ತೆ ಅಂತ ಹೇಳ್ತಾನೆ. ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಕಾಫಿ ನಿಲ್ಲಿಸ್ತಾ ಅಂದ್ರೆ ಸ್ಪೀಡ್ ನಿಂತು ಚೆಕಪ್ ಆಗುತ್ತಾಗ, ಅಷ್ಟು ಟೈಮ್ ವೇಸ್ಟ್ ಆಗಲೇಬೇಕಲ್ಲ. ಅದಕ್ಕೋಸ್ಕರ ಕಾಫಿ ನಿಂತರೆ ಸ್ವಲ್ಪ ಟೈಮ್ ವೇಸ್ಟ್, ಇದು ಫುಲ್ ಟೈಮ್ ವೇಸ್ಟ್ ಆಯ್ತು. ಏನ್ ಅಂದ್ಕೊಂಡಿದ್ದ ಅದನ್ನ ಪರಮಾತ್ಮ ಕೊಟ್ಟೇ ಬಿಟ್ಟ. ಏನ್ ಅಂದ್ಕೊಂಡ ಪರಮಾತ್ಮ ಕೊಟ್ಟ, ಚಕ್ರವರ್ತಿ ಮಗನಾಗಿ ಹುಟ್ಟಿಸಿದ, 5 ವರ್ಷ ಏನು ಬೆಳೆದ ಖುಷಿ ಪಟ್ಟು ಬಿಟ್ಟ. ಮನೇಲಿ ಅವಮಾನವಾಯ್ತು, ಕಷ್ಟ ಅನ್ಕೊಂಡ, ಚಕ್ರವರ್ತಿ ಪದವಿ ಬೇಡ, ಮಣ್ಣು ಬೇಡ, ಯಾವುದೂ ಬೇಡ, ನನ್ನ ದೇವರ ದಯೆ ಒಂದು ಸಾಕು ಅನ್ಕೊಂಡು ತಪಸ್ಸಿಗೆ ಹೋದ. ಮತ್ತೆ ಕಂಟಿನ್ಯೂ ಆಯ್ತು ಸಾಧನೆ. ವೈರಾಗ್ಯವನ್ನು ಪರಮಾತ್ಮ ಕೊಟ್ಟು ಬಿಟ್ಟ. ಚಕ್ರವರ್ತಿಯ ಮಗನಾದವನು ವೈರಾಗ್ಯ ಬಂತಲ್ಲ, ನಮಗೆ ಏನೂ ಇಲ್ಲ ವೈರಾಗ್ಯ ಬರೋದಿಲ್ಲ ಅಂದ್ರೆ ಎಷ್ಟು ಭಾಷೆ ಇರಬೇಕು. ಚಕ್ರವರ್ತಿಯ ಪದವಿಗೆ ತಿಲಾಂಜಲಿ ಕೊಡಲು ತಯಾರಾಗಿದ್ದಾನೆ ಪುಣ್ಯಾತ್ಮ. ಚಕ್ರವರ್ತಿ ಆದ ಮುಂದೆ ಅವನ ಅಪೇಕ್ಷೆನೆ ಪಡಲಿಲ್ಲ, ತಾನಾಗಿ ಬಂದಂತ ಭಾಗ್ಯವಾಯಿತು. ಅಪೇಕ್ಷೆ ಪಟ್ಟದಕ್ಕೆ ಬಂದಿದ್ದು 5 ವರ್ಷಕ್ಕೆ ಹೋಗಿಬಿಡುತ್ತು, ದೇವರು ಕೊಟ್ಟಿದ್ದು ಶಾಶ್ವತ ಉಳ್ಕೊಂಡು ಬಿಡುತ್ತೆ. ಅದಕ್ಕೆ ಮಾಫಲೇಶು ಕದಾಚನ, ನೀನು ಹುಡ್ಕೊಳ್ಳೋಕೆ ಹೋಗಬೇಡ, ದೇವರು ಕೊಟ್ಟಿದ್ದನ್ನ ಉಟ್ಕೋ, ಸಾಧ್ಯ ಶಾಶ್ವತ ಉಳಿಯುತ್ತೆ ಅಂತ ಹೇಳುತ್ತಾರೆ. ಆದ್ದರಿಂದ ಧ್ರುವನ ಕಥೆ 6 ತಿಂಗಳು ಸಾಧನೆ ಮಾಡಿದ ಕಥೆಯಲ್ಲ, ಅನೇಕ ಜನ್ಮ ಸಂಸಿದ್ಧ ತಥೋಯಾಂತಿ ಪರಾಂಗತಿಂ ಅಂತ ಭಗವದ್ಗೀತೆಯಲ್ಲಿ ಹೇಳುತ್ತಾರೆ. ಒಂದೆರಡು ಜನ್ಮದ ಸಾಧನೆಯಲ್ಲ ಅಧ್ಯಾತ್ಮ ವಿದ್ಯೆ ಅನ್ನೋದು, ಅದು ಬಹುಜನ್ಮಗಳ ಸಾಧನೆ. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ, ಇದು ಧ್ರುವನ ಸಾಧನೆ. 6 ತಿಂಗಳ ಕಥೆ ಈ ಕಂಡೆನ್ಸ್ಡ್ ಕೋರ್ಸ್ ಮಾಡಿದನೇ ಹೊರತು ಅದು ಪೂರ್ತಿ ಮಾಡಿದ್ದಲ್ಲ. ಇವತ್ತು ನಮಗೆ 6 ತಿಂಗಳು ಸಾಧನೆ ಮಾಡಿದರೆ ಆಗುತ್ತೋ ಅಂತ ನಾವೇನಾದ್ರೂ ಕೇಳಿದರೆ, ಶುರು ಮಾಡಿನೇ 1 ವರ್ಷ ಒಂದು ದಿವಸ ಕೂಡ ಆಗಿಲ್ಲ, ನಮಗೆ 6 ತಿಂಗಳಲ್ಲಿ ಸಾಧನೆ ಆಗೋದಿಲ್ಲ, ಅನೇಕ ಜನ್ಮಗಳ ಸಾಧನೆ ನಮಗಾಗಬೇಕು. ಧ್ರುವನಿಗೆ ಅಷ್ಟು ಮುಂದುವರೆದಿದ್ದ ಅಷ್ಟು ಬೇಗ ಸಾಧನೆಯಾಯಿತು. ಆ ಧ್ರುವನ ಕಥೆಯಿಂದ ನಮಗೆ ಇಷ್ಟು ಎಚ್ಚರ ಸಿಗುತ್ತೆ. ಆಗ ನಮಗನಿಸುತ್ತೆ, ಇಂಥ ಧ್ರುವನ ಕಥೆ ನಾವು ತಿಳ್ಕೊಂಡು ಮಾಡೋದೇನು? ಹಾಗಿದ್ರೆ ಅವನಂತೆ ನಿಮಗೆ ಮಾಡಲಿಕ್ಕೆ ಬರೋದಿಲ್ಲ ಅಂದಮೇಲೆ ಆ ತಿಳ್ಕೊಂಡು ಮಾಡೋದೇನು? ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಧ್ರುವ ನಕ್ಷತ್ರ ಇದೆ, ಅದು ಮುಟ್ಲಕ್ಕೆ ನಮಗಾಗುತ್ತೇನು? ಸಾಧ್ಯವೇ ಇಲ್ಲ. ಎಷ್ಟು ದೂರದ ನಕ್ಷತ್ರ ಅಂತ ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ. ಸೂರ್ಯನಿಗಿಂತ ಎಷ್ಟೋ ಲೈಟ್ ಏರ್ಸ್ ದೂರದಲ್ಲಿ ಧ್ರುವ ನಕ್ಷತ್ರ ಇರೋದು, ಎಷ್ಟೋ ಲೈಟ್ ಏರ್ಸ್ ದೂರದೊಳಗೆ, ಅಂದಮೇಲೆ ಧ್ರುವ ಮುಟ್ಲಕ್ಕೆ ನಮಗಾಗೋದಿಲ್ಲ. ಅದು ಉಪಯೋಗ ಇಲ್ಲ ಏನಾದ್ರಿಂದ? ಉಪಯೋಗ ಇದ್ದೇ ಇದೆ. ಧ್ರುವ ನಕ್ಷತ್ರವನ್ನು ನೋಡ್ತಿದ್ರೆ ಉತ್ತರ ದಿಕ್ಕು, ಯಾವಾಗಲೂ ಉತ್ತರ ದಿಕ್ಕಿನಲ್ಲಿ ಮಾತ್ರ ಇರೋ ನಕ್ಷತ್ರ, ನಮ್ಮ ದಿಕ್ಕು ಗೊತ್ತಾಗುತ್ತೆ ಅಂತ ಹೇಳುತ್ತಾರೆ. ಒಂದು ದಿಕ್ಕು ಗೊತ್ತಾದ್ರೆ ಉಳಿದೆಲ್ಲ ದಿಕ್ಕು ಗೊತ್ತಾಗಿಬಿಡುತ್ತೆ. ಸಮುದ್ರ ಸಂಚಾರ ಮಾಡತಕ್ಕಂಥವರು ಮುಂದೆ ಹೋಗ್ತಾ 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 ಏನಾಗುತ್ತೆ ಅಂತ ಗೊತ್ತೇನು? ದಾರಿ ಗೊತ್ತಾಗೋದಿಲ್ಲ, ವಾಪಸ್ ಬಂದ್ಬಿಡ್ತಾ ಇರುತ್ತೆ. ಎಷ್ಟೋ ಸಲ ಮುಂದೆ ಹೋಗ್ತೇವೆ ಅಂತ ವಾಪಸ್ ಬಂದ್ಬಿಟ್ಟಿರ್ತಾರೆ, ಕನ್ಫ್ಯೂಷನ್ ಆಗಿಬಿಟ್ಟೆ, ದಾರಿ ತಪ್ಪಿಟ್ಟುಬಿಟ್ಟು. ಈ ಸಂಸಾರ ಸಮುದ್ರ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ವಾಪಸ್ ಬಂದ್ಬಿಡುತ್ತೆ. ಎಷ್ಟೋ ಸಲ ಬ್ಯಾಕ್ ಟು ದಿ ಪೆವಿಲಿಯನ್ ಅಲ್ಲೇ ಇರ್ತೇವೆ ನಾವು. ಮತ್ತೇನವಾಗಿ ಮುಂದೆ ಹೋಗ್ಬೇಕಾದ್ರೆ ದಿಕ್ ಗೊತ್ತಿರಬೇಕು. ದಿಕ್ ಗೊತ್ತಾಗಲಿ ಏನ್ ಮಾಡೋದು? ಯಾರು ಹೇಳ್ತಾರೆ ದಿಕ್ ಗೊತ್ತಾಗಬೇಕಲ್ಲಿ? ಅದಕ್ಕೆ ಧ್ರುವ ನಕ್ಷತ್ರ ಒಂದೇ ನ್ಯಾಚುರಲ್ ಕಂಪಾಸ್ ಅಂತ ಕರೀತಾರೆ. ಪ್ರಕೃತಿ ಕೊಟ್ಟಂತ ದಿಕ್ಸೂಚಿ ಅದು. ಅದನ್ನ ನೋಡ್ತಾ ಇದ್ರೆ ದಿಕ್ಕು ಗೊತ್ತಾಗ್ತಾ ಮುಂದೆ ಹೋಗ್ತಾನೆ ಇರ್ತಾರೆ. ಇದು ಸಮುದ್ರ ಪ್ರಯಾಣಿಕರು ಉಪಯೋಗಿಸ್ತಕ್ಕಂಥದ್ದು. ಆ ಸಮುದ್ರ ಪ್ರಯಾಣಿಕರಿಗೆ ಧ್ರುವನಕ್ಷತ್ರ ಉಪಯೋಗಕ್ಕೆ ಬಂದರೆ, ಈ ಸಂಸಾರ ಸಮುದ್ರ ಪ್ರಯಾಣಿಕರಾದ ನಮಗೆ ಧ್ರುವನ ಕಥೆ ನಕ್ಷತ್ರದಂತೆ ಕೆಲಸ ಮಾಡುತ್ತೆ ಅಂತ ಹೇಳುತ್ತಾರೆ. ಅವನ ಕಥೆ ಕೇಳ್ತಾ ಇದ್ರೆ ಸಾಕು, ಲೌಕಿಕದಲ್ಲಿ ವಿರಕ್ತಿ ಬಂದು ಅಧ್ಯಾತ್ಮದಲ್ಲಿ ಆಸಕ್ತಿ ಬಂದು ಉದ್ಧಾರವಾಗ್ತೇವೆ. ಧ್ರುವನ ಕಥೆಗೆ ಅನೇಕ ಆಯಾಮಗಳುಂಟು. ಮತ್ತೆ ಯೋಚನೆ ಮಾಡ್ತಾ ಹೋದ್ರೆ ಅವನ ಇಬ್ಬರು ಹೆಂಡಂದಿರು, ಸುನೀತಿ ಸುರುಚಿ ಅಂತೇಳಿ. ಸುನೀತಿ ಸುರುಚಿ, ಅಲ್ಲಿ ಸುನೀತಿ ಸುರುಚಿ ಅಂತ ಒಬ್ಬ ಹೆಂಡಂದಿರಿದ್ದಾರಲ್ಲ. ಉತ್ತಾನಪಾದ ಅಂದ್ರೆ ಏನು? ಒಬ್ಬ ಜೀವ. ಅವನ ಹೆಂಡಂದಿರೆಂದ್ರೆ ಏನು? ಅವನ ಬುದ್ಧಿ ಅಂತ ಗರುಡ ಪುರಾಣ ಬ್ರಹ್ಮಕಾಂಡದಲ್ಲಿ ಹೇಳ್ತಾರೆ. ಪ್ರತಿಯೊಬ್ಬ ಜೀವನಿಗೆ ಇಬ್ಬರು ಹೆಂಡಂದಿರ್ತಾರಂತೆ. ಪ್ರತಿಯೊಬ್ಬ ಜೀವನಿಗೆ ಹೊರಗಿನ ಹೆಂಡಂದಿರಲ್ಲ, ಒಳಗೆ ಇಬ್ಬರು ಇರ್ತಾರಂತೆ. ಹಿರಿಯ ಹೆಂಡತಿ, ಕಿರಿಯ ಹೆಂಡತಿ. ಹಿರಿಯ ಹೆಂಡತಿ ಅಂದ್ರೆ ಪಕ್ವ ಬುದ್ಧಿ, ಕಿರಿಯ ಹೆಂಡತಿ ಅಂದ್ರೆ ಅಪಕ್ವ ಬುದ್ಧಿ ಅಂತ ಕರೀತಾರೆ. ಪಕ್ವ ಬುದ್ಧಿ, ಅಪಕ್ವ ಬುದ್ಧಿ. ಅದಕ್ಕೆ ಹಿರಿಯಡಿಗೆ ಸುನೀತಿ ಅಂತ ಹೆಸರು. ಆ ನೀತಿ ಕಾನ್ಸೆಪ್ಟ್ ಅವಳದು. ಚಿಕ್ಕವಳು ರುಚಿ ಕಾನ್ಸೆಪ್ಟ್, ಸುರುಚಿ. ದೊಡ್ಡವರದು, ದೊಡ್ಡವರೆಲ್ಲ ನೀತಿಗೆ ಬದುಕ್ತಾರೆ, ಚಿಕ್ಕವರು ರುಚಿಗೆ ಬದುಕ್ತಾರೆ. ಗೊತ್ತು, ಚಿಕ್ಕವರು ರುಚಿಗೆ, ದೊಡ್ಡವರು ರುಚಿಗೆ ಬದುಕ್ತಾರೆ, ಅದು ಡೇಂಜರಸ್. ದೊಡ್ಡವರು ಅರ್ಥ ಮಾಡೋದಿಲ್ವಲ್ಲ, ಅವರಿಗೂ ರುಚಿ ಬೇಕು ಅಂತ ಅರ್ಥ ಆಯ್ತಲ್ಲ, ಸರಿಯಲ್ಲ ಅದು. ಒಂದು ಸುನೀತಿ ಸುರುಚಿ. ಸುನೀತಿಯ ಮಗ ಉತ್ತಮ ಧ್ರುವ, ಸುರುಚಿಯ ಮಗ ಉತ್ತಮ. ಅದಕ್ಕೆ ಶಾಶ್ವತ ಫಲ ಬರೋದು ನೀತಿಗೆ ಹೊರತು ರುಚಿಗಲ್ಲ ಅಂತ ಹೇಳುತ್ತಾರೆ. ಸುನೀತಿ ಸುರುಚಿಯರಲ್ಲಿ ಸುರುಚಿಯ ಮಾತು ಕೇಳಿ ಆತ ಕೆಟ್ಟನಂತೆ ಉತ್ತಾನಪಾದರಾಜ. ನಮ್ಮದು ಸುನೀತಿ ಸುರುಚಿ ಅಲ್ಲ, ಕುನೀತಿ ಕುರುಚಿ. ನಮ್ಮದು ನಮ್ಮ ಬುದ್ಧಿ ಕುನೀತಿ ಕುರುಚಿ. ಏಕಾಚಿ ಉಪವಾಸ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ, ಅವಾಗ ಏನ್ ಹೇಳುತ್ತೆ ಗೊತ್ತಾ? ಅದು ಪಕ್ವ ಬುದ್ಧಿ ಮಾಡು ಅಂತ ಹೇಳುತ್ತೆ, ಅಪಕ್ವ ಬುದ್ಧಿ ಮುಂದೆ ಸರ್ತಿ ಮಾಡು, ಈಗ ಯಾಕೆ ಅವಸರ ಅಂತ ಹೇಳುತ್ತೆ. ಪಕ್ವ ಅಪಕ್ವ ಬುದ್ಧಿ ಬೇಡ ಅನ್ನತ್ತೆ, ಪಕ್ವ ಬುದ್ಧಿ ಮಾಡು ಅಂತ ಹೇಳುತ್ತೆ. ನಮಗೆ ಅಭಿರುಚಿ ಆದ್ರೆ ಗೊತ್ತಾ? ಸುರುಚಿಯ ಮಾತು ಕೇಳಿದ್ನಲ್ಲ, ನಾವು ತಿನ್ನೋ ಮಾತು ಕೇಳ್ತೇವೆ, ಬಿಡೋ ಮಾತು ಕೇಳೋದೇ ಇಲ್ಲ. ಸುರುಚಿಯ ಮಾತನ್ನು ಕೇಳಿ ಧ್ರುವನನ್ನು ಬಿಟ್ಟುಬಿಡ್ತಾನೆ. ನಾವು ಕೆಟ್ಟ ಬುದ್ಧಿಯ ಮಾತನ್ನು ಕೇಳಿ ಧ್ರುವವಾದ ಸಾಧನೆಯನ್ನ ಬಿಟ್ಟುಬಿಡ್ತೇವೆ ಅಂತ ಹೇಳಿದ್ದ. ಆ ಸಮಯದಲ್ಲಿ ಸುನೀತಿ ಎಚ್ಚರ ಕೊಡ್ತಾಳೆ, ಧ್ರುವ ಯೋಚನೆ ಮಾಡಬೇಡ, ದೇವರ ಹತ್ರ ಹೋಗು. ಧ್ರುವ ತಾಯಿ ಹತ್ರ ಹೋದನಂತೆ, ಅವಮಾನವಾದಾಗ ಧ್ರುವ ತಾಯಿ ಹತ್ರ ಹೋದನಂತೆ. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ತುಂಬಾ ದುಃಖವಾದ ಜೀವ ಎಲ್ಲಿಗೆ ಹೋಗಬೇಕು ಅಂದ್ರೆ ತಾಯಿ ಹತ್ರ ಹೋಗಬೇಕು ಅಂತ ಹೇಳುತ್ತಾರೆ. ಯಾವ ತಾಯಿ ಅಂದರೆ ಶ್ರುತಿಗಳೇ ತಾಯಿ ಅಂತ ಕರೀತಾರೆ, ವೇದಗಳೇ ತಾಯಿ. ಅದುಃಖ ವಿತರತ್ ಸರ್ವಂ ಜೀವಾಯೇವತು ದುಃಖಿನಃ ತೇಷಾಂ ದುಃಖ ಪ್ರಹಾಣಾಯ ಶ್ರುತಿರೇಷಾ ಪ್ರವರ್ತತೆ. ಧ್ರುವನ ದುಃಖದ ಪರಿಹಾರಕ್ಕೆ ಸುನೀತಿ ಸಹಾಯ ಮಾಡಿದ ಹಾಗೆ ಜೀವನ ದುಃಖದ ಪರಿಹಾರಕ್ಕೆ ವೇದಗಳು ಸಹಾಯ ಮಾಡುತ್ತೆ ಅಂತ ಹೇಳುತ್ತಾರೆ. ಶ್ರುತಿಯನ್ನ ತಾಯಿ ಅಂತ ಟೀಕಾರಾಯರು ತತ್ವನಿರ್ಣಯ ಟೀಕೆ ಎಷ್ಟು ಚೆನ್ನಾಗಿ ಬರೀತಾರೆ, ದೊಡ್ಡ ಪ್ಯಾರ ಒಂದು. ದುಃಖಪಟ್ಟಂತಹ ಜೀವರಿಗೆ ತಾಯಿಯಂತೆ ವೇದ ಸಹಾಯ ಮಾಡುತ್ತೆ. ಧ್ರುವನ ಕಥೆಗೆ ಬರೆದಂತಹ ವ್ಯಾಖ್ಯಾನದಂತೆ ಆ ಭಾಗವು. ಆಕೇನು ಹೇಳಿ, ವೇದ ಏನ್ ಹೇಳುತ್ತೆ? ದೇರ್ಪೂಜ ಮಾಡು ಅಂತ ಹೇಳುತ್ತೆ ಅಷ್ಟೇ. ಸುನೀತಿ ದೇರ್ಪೂಜೆ ಮಾಡು ಅಂತ ಹೇಳಿದ್ರು ಒಂದೇ, ಎಲ್ಲ ಜೀವರಿಗೆ ಶುಚಿ ಕೊಡುವ ಸಂದೇಶ ಆರಾಧಯ ಅಧೋಕ್ಷಜ ಪಾದ ಪದ್ಮಂ. ಅದನ್ನು ಮಾಡದ ವಿಷ್ಣು ಲೋಕವನ್ನೇ ಕಂಡ. ತದ್ವಿಷ್ಣು ಪದಮಂ ಪರಂ ಪರಮಂ ಪದಂ ಸದಾ ಪಶ್ಯಂತಿ ಸೂರಯ. ಆತ ಕಂಡ ಸದ್ಗತಿಗೆ ಹೋಗೇ ಬಿಟ್ಟ. ಈಗ ಧ್ರುವನ ಕಥೆ ಅಧ್ಯಾತ್ಮಮಯವಾಗಿರ್ತಕ್ಕಂಥ ಕಥೆ. ಧ್ರುವನು ಜೀವನೂ ಧ್ರುವ, ಪರಮಾತ್ಮನು ಧ್ರುವ, ಇಬ್ಬರು ಅನಾದಿ ನಿತ್ಯರು ಅಂತ ಅರ್ಥ. ಜೀವನು ನಿತ್ಯ, ಪರಮಾತ್ಮನು ನಿತ್ಯ. ಆದರೆ ಧ್ರುವ ದೇವರಿಂದ ಸುಖ ಕಂಡ. ನಿತ್ಯನಾದ ಜೀವ ಪರಮನಿತ್ಯನಾದ ಪರಮಾತ್ಮನ ದಯೆಯಿಂದ ಮೋಕ್ಷ ಕಾಣಬೇಕೆ ಹೊರತು ನಾಣ್ಯ ಪಂಥ ಅಯನಾಯ ವಿದ್ಯತೆ ಅಂತ ಹೇಳಿದ್ದಾರೆ. ಇಂಥ ಧ್ರುವನ ಕಥೆಯನ್ನ ನಾರದ ಮುನಿಗಳು ಹಾಡಿದರಂತೆ. ಮುಂದೆ ಧ್ರುವನ ವಂಶದೊಳಗೆ ಅನೇಕ ಮಹಾನುಭಾವರು ಬರುತ್ತಾರೆ. ಒಬ್ಬ ಅಂಗರಾಜ ಅಂತ ಒಬ್ಬ ರಾಜ ಬರ್ತಾನೆ, ಕರ್ಣ ಅಂಗರಾಜನೇ. ಆತ ಅಂಗದೇಶದ ರಾಜ. ಈತ ಅಂಗದೇಶದ ರಾಜರ ಹೆಸರೇ ಅಂಗ ಅಂತ ಇವನ ಹೆಸರು, ಹೆಸರೇ ಅಂಗ. ಇವನಿಗೆ ಸುನೀತ ಅಂತ ಒಬ್ಬ ಹೆಂಡತಿ. ತುಂಬಾ ಒಳ್ಳೆಯ ರಾಜ ಅವನು, ಯಜ್ಞಯಾಗಗಳನ್ನು ಮಾಡ್ತಾ ಇರ್ತಾನೆ. ಇವತ್ತು ಸಾಮಾನ್ಯವಾಗಿ ಸರ್ಕಾರ ಏನ್ ಮಾಡುತ್ತೆ ಅಂತ ವಾಚ್ ಮಾಡ್ತಾ ಇರ್ತೇವಲ್ಲ, ರಾಜ ಮಹಾರಾಜನನ್ನು ಅಳಿಬೇಕಾದ್ರೆ ಅವರು ಎಷ್ಟು ಯಜ್ಞ ಮಾಡಿದ್ದಾರೆ ನೋಡ್ತಾರೆ. ಅವ್ರ ಯಜ್ಞಗಳ ಮೇಲೆ ಅವರ ಸಾಧನೆ ಡಿಪೆಂಡ್ ಆಗ್ತಾ ಇತ್ತು. ಬ್ರಾಹ್ಮಣರ ಮೇಲೆ ಎಷ್ಟು ಪಾಠ ಪ್ರವಚನ ಮಾಡಿದ್ದಾನೆ ನೋಡಿ ಯೋಗ್ಯತೆ ಅಳಿತಾರೆ. ಪಾಠ ಪ್ರವಚನಗಳಿಂದ, ಜ್ಞಾನ ಕಾರ್ಯದಿಂದ ಬ್ರಾಹ್ಮಣನ ತಾರತಮ್ಯ, ಯಜ್ಞಯಾಗಗಳಿಂದ ಬಲಶಕ್ತಿಯಿಂದ ಬಲದಿಂದ ಕ್ಷತ್ರಿಯರ ತಾರತಮ್ಯ. ಅದಕ್ಕೆ ಯಜ್ಞ ಮಾಡ್ತಾ ಇದ್ದಾತ. ಬ್ರಾಹ್ಮಣರು ಕೂತವರು ಋತ್ವಿಕರು ಹೇಳಿದರಂತೆ, ನೋಡು ಅಂಗರಾಜ, ನಮಗೆ ತುಂಬಾ ದುಃಖ ಆಗತ್ತೆ, ಒಂದು ಮಾತು ಹೇಳ್ತೇವೆ ಕೇಳು ಅಂತ ಹೇಳಿದ್ದಾರೆ. ಏನು ಅಂತ ಹೇಳಿದ್ರೆ, ನಾವು ಯಜ್ಞ ಮಾಡ್ತಾ ಇದ್ದೇವೆ, ಹವಿಸ್ ಕೊಡ್ತಾ ಇದ್ದೇವೆ, ದೇವತೆಗಳು ಸ್ವೀಕಾರ ಮಾಡ್ತಾ ಇಲ್ಲ ಅಂತ ಹೇಳಿದ್ದಾರೆ. ದೇವತೆಗಳು ಯಾರು ತಗೊಳ್ತಾನೆ ಇಲ್ಲ ಅದನ್ನ ಅಂತ ಹೇಳಿಬಿಟ್ರು. ಎಂಥ ಋಷಿಗಳಿದ್ರು, ಎಂಥ ಪುರೋಹಿತರಿದ್ದರು, ಲೆಕ್ಕ ಹಾಕಿ ಕೊಡೋದು ಮುಟ್ಟುತ್ತೋ ಇಲ್ಲೋ ಅಂತ ಅವ್ರು ಹೇಳ್ತಾ ಇದ್ರು. ಇವತ್ತು ಗಂಟು ಕಟ್ಕೊಂಡು ಹೋಗಿಬಿಡ್ತಾರೆ ಹೊರತು ಮುಟ್ಟಿದ್ರೇನು ಬಿಟ್ರೇನು, ಯಾರೇನಾದ್ರೇನು, ನಮಗೆ ಮುಟ್ಟಿದ್ರೆ ಸಾಕತ್ತೆ, ದೇವತೆಗಳು ಮುಟ್ಟಬೇಕಾಗಿಲ್ಲ, ನಮಗೆ ಮುಟ್ಟಿಬಿಟ್ರೆ ಸಾಕು ಅಂತ ತಿಳ್ಕೊಂಡಿರ್ತಾರೆ. ಇದು ಪೌರೋಹಿತ್ಯ ಅಲ್ಲ, ಇದು ವಿವೇಕ ಅಲ್ಲ, ಆಚಾರ್ಯ ಪದವಿ ಅಲ್ವೇ ಅಲ್ಲ. ಆ ನಿಜವಾದ ಆಚಾರ್ಯ ಪದವಿ ಎಂದರೆ ಈ ಬ್ಯಾಂಕಿಗೆ ಕೊಟ್ಟಿದ್ದು ವಾಪಸ್ ಬಂದ್ರೆ ಏನಾಗುತ್ತೆ ನೋಡಿ, ಆಗ ಮೆಚ್ಯೂರಿಟಿ ಆಗದೆ ಸಿಕ್ಕಿಬಿಟ್ರೆ ವಾಪಸ್ ಬಂದುಬಿಟ್ರೆ ಒಟ್ಟಿದ್ದೆಲ್ಲ ವೇಸ್ಟ್ ಆಗ. ಇವತ್ತು ನಾವು ಕೊಟ್ಟಿದ್ದು ಹೇಗೆ ವಾಪಸ್ ಬಂದ್ರೆ ವೇಸ್ಟ್ ಆಗುತ್ತೋ, ಹೋಮ ಹವನಗಳು ಗುರಿ ಮುಟ್ಟದೆ ಹೋದರೆ ವ್ಯರ್ಥ ಆಗುತ್ತೆ. ಅವರು ಹೇಳಿದ್ರಂತೆ ಮುಟ್ತಾ ಇಲ್ಲ ಅಂತ ಹೇಳಿದರೆ ತಕ್ಷಣ ಅದಕ್ಕೆ ಯಾಕೆ ಸ್ವಾಮಿ ಅಂತ ಕೇಳಿದ್ದಾರೆ. ಉತ್ತರ ಕೊಡಿ ಅಂತ ಹೇಳಿದಾಗ ಅವರು ಧ್ಯಾನ ಮಾಡಿ ಹೇಳಿದರಂತೆ, ರಾಜ ಒಂದೇ ಕಾರಣ, ನಿನಗೆ ಮಕ್ಕಳಿಲ್ಲ ಅದಕ್ಕೆ ಮುಟ್ತಾ ಇಲ್ಲ ಅಂತ ಹೇಳಿದರೆ, ಮಕ್ಕಳಿಲ್ಲ ಅದಕ್ಕೆ ಮುಟ್ತಾ ಇಲ್ಲ. ಈ ಕಥೆ ಕೇಳಿಬಿಟ್ರೆ ಮಕ್ಕಳಿಲ್ಲದವ್ರಿಗೆ ಎಷ್ಟು ದುಃಖ ಆಗುತ್ತೆ ಏನು ಗೊತ್ತಿಯೋ? ಭಾಗವತ ಕೇಳಿ ಪುಣ್ಯ ಬರುತ್ತೆ ಅಂತ ಬಂದು ಅದಕ್ಕೋತು ವಾಪಸ್ ಹೋಗಬೇಕಾಗುತ್ತೆ. ಇದೆಂಥ ಕಥೆ ಕೇಳಿಬಿಟ್ವಿ. ನಮಗೂ ಮಕ್ಕಳಿಗೆ ಎಷ್ಟೋ ಪುರಾಣ ನೋಡ್ತಾ ಇರ್ತಾರೆ, ಹಾಗಾಗೇನೆ ಯಾರೋ ಪಾತ್ಪೂಜೆ ಮಾಡಕ್ಕೆ ಬಂದಿರ್ತಾರೆ ದೊಡ್ಡವರು ಬಂದಾಗ, ನಿಮ್ಮ ಮಗನ ಕರೆಯೇ ಅಂತಾರೆ, ನಮ್ಮ ಮಕ್ಕಳಿಲ್ಲ ಅಂತಾರೆ, ಛೇ ಮಕ್ಕಳಿಲ್ಲ ನಿಮಗೆ, ನಿಮ್ಮ ಪಾದಪೂಜೆ ಬೇಕಾಗಿಲ್ಲ, ಹೋಗಿ ತೋಗ್ಬಿಡ್ತಾರೆ ಅಂತ ಹೇಳಿರ್ತಾರೆ. ಎಷ್ಟು ದುಃಖ ಆಗುತ್ತೆ ಯೋಚನೆ ಮಾಡಿ, ಎಷ್ಟೋ ಇಂಥ ಪ್ರಸಂಗ ಕೇಳಿರ್ತೇವೆ, ತುಂಬಾ ದಿನ ಗೊಂದಲ ಆಗುತ್ತೆ, ಇದು ಗೊಂದಲ ಆಗಿಬಿಡುತ್ತೆ, ಮಕ್ಕಳಿಲ್ಲ ನಿಮ್ಮ ತಗೊಳ್ಳೋದಿಲ್ಲ ನಾವೀಗ. ತಕ್ಷಣ ಆಚಾರ ಅರ್ಥ ಬರೀತಾರೆ, ಭಾಗವತ ಅಷ್ಟೇ ಹೇಳೋದು, ಆಚಾರ ಅರ್ಥ ಬರೀತಾರೆ, ಈ ಕಥೆಯ ಅರ್ಥ ಹಾಗಲ್ಲ, ಮಕ್ಕಳಿಲ್ಲದೆ ಇದ್ದವರಿಗೆ ಹೋಮಾಧಿಕಾರ ಇಲ್ಲ ಅಂತ ಅರ್ಥ ಅಲ್ಲ, ದಾನಾಧಿಕಾರ ಇಲ್ಲ ಅಂತ ಅರ್ಥ ಅಲ್ಲ, ಮೋಕ್ಷಾಧಿಕಾರ ಇಲ್ಲ ಅಂತ ಅರ್ಥ ಅಲ್ಲ. ವೇದವಾಕ್ಯ ಇದೆಯಲ್ಲ ಸ್ವಾಮಿ, ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ಇದೆಯಲ್ಲ, ಅದು ಬೇರೆ, ಜೊತೆಗೆ ಅಪುತ್ರಸ್ಯ ಗತಿರ್ನಾಸ್ತಿ ಕನ್ಫರ್ಮ್ ಮಾಡುತ್ತದ್ವರು. ಅದು ಮಕ್ಕಳಿಲ್ಲದೆ ಇದ್ದವರಿಗೆಲ್ಲ, ಗಂಡು ಮಕ್ಕಳಿಲ್ಲದೆ ಇದ್ದವರಿಗೆ ಮೋಕ್ಷ ಇಲ್ಲ, ಗಂಡು ಮಕ್ಕಳ ಇರಬೇಕು. ಅನೇಕರಿಗೆ ಖುಷಿನೋ ಖುಷಿ, ನಮಗಂತೂ ಗಂಡು ಮಕ್ಕಳು ಇದ್ದಾರಪ್ಪ ಯೋಚನೆ ಇಲ್ಲ, ನಿನ್ನ ಪಾಠ ಬೇಡ, ಪ್ರವಚನ ಬೇಡ, ಏರು ಬೇಡ, ಗಂಡು ಮಗ ಇದ್ದಾನೆ, ಅವ್ನು ಹೋಟೆಲ್ಲೇ ಕೂತಿರ್ತಾನೆ, ಪಾಪ ಹೆಂಡ ಕುಡ್ಕೋತ ಕೂತಿರ್ತಾರೆ, ಗಂಡು ಮಗ ನೋಡಿದರೆ ಪಾಪ ವಂಶೋದ್ಧಾರಕ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಅದು ವೇದ ವಾಕ್ಯ ಅಪಾರ್ಥ ಮಾಡಿಕೊಂಡ ಜನ ಇದ್ದಾರೆ, ಅದಕ್ಕೆ ಹೇಳ್ತಾರೆ ಆಚಾರ್ಯರು ಎಂಥ ಗುರುಗಳು ಗೊತ್ತಾ, ಮಧ್ವಾಚಾರ್ಯರ ಹೊರತು ಯಾರು ಯೋಚನೆ ಮಾಡಲಿಲ್ಲ, ಪ್ರತಿಯೊಂದು ಸಮಸ್ಯೆಗೆ ಉತ್ತರ ಕೊಟ್ಟ ಗುರುಗಳು ಮಧ್ವಾಚಾರ್ಯರು. ಅದಕ್ಕೆ ಆಚಾರ್ಯಾಹ ಶ್ರೀಮದ್ ಆಚಾರ್ಯಾಹ ಸಂತು ಮೇ ಜನ್ಮ ಜನ್ಮನಿ ಅಂತ ಹೇಳೋದು. ಆಚಾರ್ಯ ಹೇಳ್ತಾರೆ ಅದು ತಿಳ್ಕೊಂಡ್ಬಿಡಬೇಡಿ, ಮಕ್ಕಳಿಲ್ಲದೆ ಇದ್ದವರು ಸದ್ಗತಿ ಇಲ್ಲ ಅಂತಾನೋ, ಗಂಡು ಮಕ್ಕಳಿಲ್ಲದವರು ಸದ್ಗತಿ ಇಲ್ಲ ಅಂತ ತಿಳ್ಕೊಂಡ್ಬಿಡಬೇಡಿ, ಮೋಕ್ಷಕ್ಕೆ ಜ್ಞಾನ ಬೇಕೇ ಹೊರತು ಮಕ್ಕಳ ಬೇಡ ಅಂತ ಆಚಾರ್ಯ ಹೇಳ್ತಾರೆ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತಮೇವಂ ವಿದ್ವಾನ್ ಅತಿಮೃತ್ಯುಮೇತಿ ನಾಣ್ಯ ಪಂಥ ಅಯನಾಯ ವಿದ್ಯತೆ. ಬ್ರಹ್ಮಜ್ಞಾನದಿಂದ ಮೋಕ್ಷ ಹೊರತು ಮಗನಿಂದ ಮೋಕ್ಷ ಅಂತ ತಿಳ್ಕೊಂಡ್ಬಿಡಿವೆ ಅಂತ ಹೇಳಿಬಿಟ್ಟು ಮತ್ತೆ ಹೇಳ್ತಾ ಇದೆ ಅಲ್ಲ ಶಾಸ್ತ್ರದಲ್ಲಿ ಅಂತ ಕೇಳಿದರೆ, ಶಾಸ್ತ್ರದಲ್ಲಿ ಹೇಳ್ತಾ ಇದೆ, ಅದಕ್ಕೆ ಎಷ್ಟೋ ಸರ್ತಿ ಹೇಳಿದೆವು. ದಾಸರಾಯರಿ ಮಾತನ್ನು ಹೇಳ್ತಾರೆ, ಪುರಂದರದಾಸರು ಹೇಳ್ತಾರೆ, ಆಚಾರ್ಯರ ಮಾತನ್ನೇ ಪುರಂದರದಾಸರು ಬರೀತಾರೆ. ಆಚಾರ್ಯ ಹೇಳಿದರು ಮತ್ತೆ ಪುತ್ರ ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ವೇದದಲ್ಲಿ ಹೇಳುತ್ತಲ್ಲ ಅಂತ ಕೇಳಿದರೆ, ಅಲ್ಲಿ ಪುತ್ರ ಶಬ್ದಕ್ಕೆ ಮಗ ಅಂತ ಅರ್ಥ ಅಲ್ಲ, ಜ್ಞಾನ ಅಂತ ಅರ್ಥ ಅಂತ ಆಚಾರ್ಯ ಹೇಳ್ತಾರೆ. ಐತರೆಯ ಭಾಷೆಯಲ್ಲಿ ಆಚಾರ್ಯರ ಮಾತು ಜ್ಞಾನಪುತ್ರವಾನ್ ಅಂತ ಬರೀತಾರೆ. ಜ್ಞಾನ ಎಂಬ ಮಗ ಇದ್ದವನಿಗೆ ಮೋಕ್ಷ ಆಗುತ್ತೆ, ಜ್ಞಾನ ಎಂಬ ಮಗ ಇಲ್ಲದವನಿಗೆ ಮೋಕ್ಷ ಇಲ್ಲ. ಆದ್ರಿಂದ ಜ್ಞಾನ ಸಂಪಾದನೆ ಮಾಡಿ ಅಂತ ಆಚಾರ್ಯ ಹೇಳಿತು. ಇದೇ ಮಾತನ್ನು ಪುರಂದರದಾಸರು ಬರೀತಾ, ಹರಿ ಸರ್ವೋತ್ತಮ ಎಂಬ ಹಿರಿಪುತ್ರನಿರಲಾಗಿ ನರಪುತ್ರರಿಂದ ಹೋದೇನಯ್ಯ, ಪದ್ಮನಾಭ ಎಂಬ ದೊಡ್ಡ ಪುತ್ರನಿರಲಾಗಿ ಈ ದಡ್ಡ ಪುತ್ರನಿಂದ ಹೋದೇನಯ್ಯ. ಎಷ್ಟು ಸರಿಯಾದ ಆಚಾರ್ಯರ ಸಿದ್ಧಾಂತ ಹೇಗೆ ಮುಟ್ಟಿಸಿದ್ದಾರೆ ದಾಸರಾಯ. ಕನಕದಾಸ ಹೇಳ್ತಾರೆ, ಮಗನಿಂದ ಗತಿಯುಂಟೆ ಜಗದೊಳಗೆ ತಪ್ಪದು, ನಿಗಮಾರ್ಥ ತತ್ವ ವಿಚಾರದಿಂದಲ್ಲದೆ ಶಾಸ್ತ್ರಾರ್ಥ ವಿಚಾರದಿಂದ ಮೋಕ್ಷ ಹೊರತು ಮಕ್ಕಳಿಂದ ಅಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಆದ್ದರಿಂದ ಕೊರಗಬೇಡಿ, ಮಕ್ಕಳಿಲ್ಲದೇ ಇದ್ದವರು ನಿಶ್ಚಿಂತರಾಗಿರಬಹುದು ಅಂತ ಆಚಾರ್ಯರ ತಾತ್ ಆಚಾರ್ಯ ಬರೀತಾರಲ್ಲಿ, ಅನಪತ್ಯೋಪಿ ಸದ್ಧರ್ಮ ಲೋಕಜಿನ್ನಾತ್ರ ಸಂಶಯ. ಇದು ಆಚಾರ್ಯರ ತಾತ್ಪರ್ಯ. ಮಕ್ಕಳಿಲ್ಲದೆ ಹೋದ್ರೆ ಸದ್ಗತಿ ಆಗೇ ಆಗುತ್ತೆ, ಅಂದ್ರೆ ಮಕ್ಕಳಿದ್ರೆ ಎರಡು ಸದ್ಗತಿ ಆಗುತ್ತೆ ಅಂತ ಅರ್ಥ ಅಲ್ಲ. ಜ್ಞಾನನೆಲ್ಲ ಮಕ್ಕಳು ಇಲ್ಲ ಹಾಗಾಗಬಾರದು, ಮತ್ತೆ ಜ್ಞಾನ ಇದ್ರೆ ಮಕ್ಕಳು ಇಲ್ಲದೆ ಹೋದ್ರೂ ಸದ್ಗತಿ ಆಗುತ್ತೆ ಅಂತ ಅರ್ಥ. ಆಚಾರ್ಯ ಮತ್ತೆ ಬರೀತಾರೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬರೀತಾರೆ, ಅಥೋನ್ಯಥ ಸುತಾನೃತೆ ವ್ರಜಂತಿ ಸದ್ಗತಿಂ ನರಾಹ. ಮಕ್ಕಳಿಲ್ಲದೂ ಸದ್ಗತಿ ಹೊಂತಾರೆ ಹೇಗೂ ಯಾರು ಹೊಂದಿದ್ರು ಅಂದ್ರೆ, ಯಥೈವ ಧರ್ಮಭೂಷಣೋ ಜಗಾಮ ಸಂಧ್ಯಕಾಸುತಃ. ರುಕ್ಮಾಂಗದನ ಮಗ ಧರ್ಮಾಂಗದ, ಅವನಿ ಮದುವೆನೇ ಆಗಿದ್ದಿಲ್ಲ ಮೋಕ್ಷಕ್ಕೆ ಹೋದಾಗ, ಯೋಚನೆ ಮಾಡಬೇಡಿ ಅಂತ ಹೇಳಿದ್ರೆ. ಮತ್ತೆ ಈ ಮಾತು ಈಗ ಬಂತಲ್ಲ ಅಂತ ಕೇಳಿದರೆ, ಅದಕ್ಕೆ ಹೇಳ್ತಾರೆ ಮೋಕ್ಷ ಆಗಲಿಕ್ಕೆ ಮಕ್ಕಳು ಬೇಕಿಲ್ಲ, ಆನಂದ ವೃದ್ಧಿ ಇತ್ಯಾದಿ ಬೇರೆ ಪ್ರಯೋಜನ, ಆಧಿಕಾರಿಕ ಜೀವರು ಅಂತ ಇರ್ತಾರೆ ಅವರಿಗೆ ಮಕ್ಕಳಾಗಬೇಕಾಗಿರುತ್ತೆ, ಮಕ್ಕಳಾಗೋದ್ರಿಂದ ವಿಶೇಷವಾದ ಆನಂದ ಅವರಿಗೆ ಆಗಬೇಕಾಗಿರುತ್ತೆ, ಅದನ್ನು ಮಾಡದೇ ಇದ್ದವರಿಗೆ ಅದು ಸಿಗದಿಲ್ಲವೇ ಹೊರತು ಮೋಕ್ಷ ಸಿಗೋದಿಲ್ಲ ಅಂತ ಅರ್ಥ ಅಲ್ಲ ಅಂತ ಆಚಾರ್ಯ ಹೇಳ್ಬಿಟ್ಟು. ಮೋಕ್ಷ ಸಿಗುತ್ತೆ, ವಿಶೇಷವಾದ ಆಧಿಕಾರಿಕ ಜೀವರು ಅಂತ ಕೆಲವರಿರ್ತಾರೆ, ಅವರಿಗೆ ಮಕ್ಕಳನ್ನು ಪಡೆಯಲಿಕ್ಕೋಸ್ಕರ ಅವತಾರ ಮಾಡಿ ಬಂದಿರ್ತಾರೆ, ಅದನ್ನು ಮಾಡದೇ ಹೋದರೆ ಸಂಪಾದನೆ ಮಾಡದೇ ಹೋದರೆ ಅವರಿಗೆ ಬೇರೆ ತೊಂದರೆ ಉಂಟೆ ಹೊರತು ಮೋಕ್ಷದ ತೊಂದರೆ ಇಲ್ಲ ಅಂತ ಅದಕ್ಕೆ ಅರ್ಥ. ಸರಿ, ಮಕ್ಕಳು ಯಾತಕ್ಕಾಗಿದ್ದಿಲ್ಲ ಅಂತ ಪ್ರಶ್ನೆ ಬಂತವರು. ಮಕ್ಕಳು ಯಾತಕ್ಕಾಗಿದ್ದಿಲ್ಲ ಅಂದ್ರೆ ಆಚಾರ್ಯ ಕಾರಣ ಕೊಡ್ತಾರೆ, ಬಾಲಹತ್ಯಾ ಕೃತಾಪುರ, ಯಾವುದೋ ಜನ್ಮದಲ್ಲಿ ಅವನೊಬ್ಬ ಶಿಶು ಹತ್ಯೆ ಮಾಡಿದ್ದಂತೆ ಪಾಪ, ಅದರ ಫಲ ಈ ಜನ್ಮ ಮಕ್ಕಳಾಗಿದ್ದಿಲ್ಲ ಅಂದ್ರೆ ಜನ್ಮಾಂತರದಲ್ಲಿ ಮಾಡಿದ ಪಾಪ ಹೇಗೆ ಕಾಡತ್ತೆ ಅಂತ ಹೇಳುತ್ತಾರೆ. ಕೊನೆಗೆ ಆತ ಯೋಚನೆ ಮಾಡ್ತಾನೆ, ಸ್ವಾಮಿ ಏನು ಮಾಡೋಣ ಅಂತ ಕೇಳ್ತಾನೆ. ಪುತ್ರ ಕಾಮೇಷ್ಠೆಯನ್ನು ಮಾಡು, ನನಗೆ ಮಕ್ಕಳಾಗ್ತಾರೆ, ಆಮೇಲೆ ಯಜ್ಞ ಸರಿ ಹೋಗುತ್ತೆ ಅಂತ ಹೇಳಿದ್ರೆ ಮಾಡೇ ಬಿಡ್ತಾನೆ. ರಾಮಾಯಣದ ದಶರಥ ಮಾಡಿದ್ರು ಕೇಳಿರ್ತೇವೆ, ಇಲ್ಲಿ ಅವ್ನು ಕೇಳಿರೋದಿಲ್ಲ. ಪುತ್ರ ಕಾಮೇಷ್ಠೆಯನ್ನು ಮಾಡೇ ಬಿಡ್ತಾನೆ, ಯಜ್ಞ ಪುರುಷ ಬರ್ತಾನೆ, ಪಾಯಸವನ್ನೇ ಕೊಡ್ತಾನೆ ಯಥಾ ಪ್ರಕಾರ. ಆ ಪಾಯಸವನ್ನ ಆತ ಮೂರನೇ ಹೆಂಡತಿಗೆ ಹಂಚಿಕೊಟ್ಟಿದ್ದ, ಇನ್ನು ಒಬ್ಳೇ ಹೆಂಡತಿ ಇದ್ಲು, ಅವಳಿಗೆ ಕೊಟ್ಟುಬಿಟ್ಟ, ಅವಳು ಕುಡದೇ ಬಿಟ್ಲು, ಮಗ ಹುಟ್ಟೇ ಬಿಟ್ಟ. ಅದು ವೇದ ವಾಕ್ಯ ಸತ್ಯ ಅಂತ ಆಯ್ತಾಗ ಹುಟ್ಟಿದ. ಆದ್ರೆ ಹುಟ್ಟಿದ ಮಗ ಮಾತ್ರ ಭಾರಿ ಭಾರಿ ಡೇಂಜರಸ್ ಅವನು, ವೇನ ಅಂತ ಅವನ ಹೆಸರು. ಎಷ್ಟು ಪಾಪಿಷ್ಠನಾಗಿದ್ದ ಅಂದ್ರೆ, ಪಾಪೋ ವೇನಃ ಪೌಂಡ್ರಕೋ ವಾಸುದೇವಃ ಅಂತ ಆಚಾರ್ಯ ಬರೀತಾರೆ. ಈ ಪಾಪಿಷ್ಠನೇ ಮುಂದೆ ಸತ್ತು ಪೌಂಡ್ರಕ ವಾಸುದೇವನಾಗಿ ಹುಟ್ಟಿ ನಾನೇ ಕೃಷ್ಣ ಅಂತ ಕರ್ಕೊಂಡು ಕೃಷ್ಣಂದನೇ ಸತ್ತ ಹಾಳಾಗಿ ಹೋಗಿಬಿಡ್ತಾರೆ. ಅಂತ ಮಹಾಪಾಪಿಯಾದ ಮಗ ಇವನು ನಮಗನ್ಸುತ್ತೆ. ಅದಕ್ಕೇನೆ ವೇದದಿಂದ ಯಜ್ಞ ಮಾಡಿದ್ರೆ ಕೆಟ್ಟ ಮಕ್ಕಳು ಹುಡ್ತಾರೆ. ಈ ತರ ಚಿಂತನೆ ಮಾಡಿ ಏನ್ ಮಾಡ್ಬೇಕಾಗ, ವೇದದಿಂದ ಪಾಪ ಮಂತ್ರದಿಂದ ಹುಟ್ಟಿದ, ಯಾಗ ಮಾಡಿದ, ಕೆಟ್ಟ ಮಗ ಹುಟ್ಟಿಬಿಟ್ಟ, ಅದರಿಂದ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಕೆಟ್ಟ ಮಗ ಹುಟ್ಟಿದ್ದ ಅದಕ್ಕಲ್ಲ, ಯಾಗ ಮಾಡಿದ ಮಗ ಹುಟ್ಟಿದ, ಒಳ್ಳೆ ತರ ಆಗ್ಲಿಕ್ಕೆ ಯಾಗ ಏನ್ ಮಾಡ್ತು ಅಂತ ಮುಂದೆ ಹೇಳ್ತಾರೆ. ಅವನು ಎಷ್ಟು ಕೆಟ್ಟವನಾಗಿದ್ದ ಅಂದ್ರೆ, ಬೀದಿಯಲ್ಲಿ ಆಡ್ತಕ್ಕಂತಹ ಊರಿನ ಮಕ್ಕಳನ್ನ ಒಯ್ದು ನದಿಯಲ್ಲಿ ಹಾಕಿ ಅವ್ರು ವಿಲವಲ್ಲೇ ಒದ್ದಾಡಿ ಸಾಯದನ ನೋಡಿ ಚಪ್ಪಾಳೆ ಹಾಕೊಂಡು ಕುಡಿತಾ ಇದ್ದಂತ, ಅಂತ ಪಾಪಿಷ್ಟ ಇವು. ಇವತ್ತು ಯಾವ ರಾಜಕಾರಣ ಈ ಮಟ್ಟಕ್ಕೆ ಇನ್ನೂ ಹೋಗಿಲ್ಲ. ರಾಜಕಾರಣದ ಭ್ರಷ್ಟಾಚಾರ ಈ ಮಟ್ಟವನ್ನು ಮುಟ್ಟಿಲ್ಲ. ಆ ಮಠದಲ್ಲಿದ್ದಂತ ತಂದೆ ಮಾತು ಅವನು ಕೇಳ್ತಿರಲಿಲ್ಲ. ಹೇಳ್ಕೊಂಡು ನೀನೇ ಹೋಗೊಂದು ಮನೆ ಬಿಟ್ಟು ಹೋಗು ಅಂತ ಹೇಳ್ತಿದ್ದ ಪಾಪ. ತುಂಬಾ ದುಃಖ ಪಡ್ತಾನೆ, ಏನ್ ಮಾಡೋದು ಅನ್ಕೊಂಡಂತೆ. ನನ್ನ ಮೊದಲೇ ಚೆನ್ನಾಗಿದ್ದೆ, ಮಕ್ಕಳಿಲ್ಲೇ ಇದ್ದ ಕಾಲಕ್ಕೆ ಎಷ್ಟು ಚೆನ್ನಾಗಿದ್ದೆ, ಮಕ್ಕಳಿದ್ದಾಗ ಫಜಿತಿ ಆಯ್ತಲ್ಲ ಅನ್ಕೊಂಡಂತೆ ಪಾಪ. ತುಂಬಾ ದುಃಖ ಪಟ್ಟನಂತೆ. ಕೊನೆಗೆ ಯೋಚನೆ ಮಾಡ್ತಾನೆ, ಇವನಿಂದ ದಿನ ಬೆಳಗಾದ್ರೆ ಪ್ರಜೆಗಳು ಹೇಳೋದು, ನನ್ನ ಮಗನ ಕೊಂದ ಅಂತೇಳಿ ತೀರ್ಮಾನ ಮಾಡ್ಕೋತಾನೆ. ಇನ್ಮೇಲೆ ಈ ದೂರು ಕೇಳಕ್ಕೆ ನನಗೆ ಸಾಧ್ಯ ಇಲ್ಲ, ಅವನ್ನ ಓಡ್ಸಕ್ಕಂತೂ ನನ್ನ ಕೈಲಿ ಆಗೋದೇ ಇಲ್ಲ, ಅದಕ್ಕೆ ನಾನೇ ಮನೆ ಬಿಟ್ಟು ಹೋಗ್ಬೇಕು ಅಂತ ಬಿಟ್ಟು ಹೋಗಿಬಿಟ್ಟಂತೆ. ಅಂದ್ರೆ ಸೈನಾ ರಿಸೈನ್ ಅಂತಾರಲ್ಲ, ಆಟೈತು ಕೆಲಸ ಮಾಡ್ಲಿಕ್ಕೆ ಇದ್ದು ಪ್ರಯೋಜನ ಇಲ್ಲ, ಹೊರಟೋಗ್ಬಿಟ್ಟಂತೆ ಪೂರ್ತಿಯಾಗಿ. ರಾತ್ರಿ ಮನೆ ಬಿಟ್ಟು ಹೋಗಿಬಿಡ್ತಾನೆ. ಹಗಲು ಹೋದ್ರೆ ಉತ್ತರಾಧಿಕಾರಿ ಅಭಿಷೇಕ ಮಾಡಿ ಹೋಗ್ಬೇಕು, ಅವನಿಗೆ ಮಗನಿಗೆ ಅಭಿಷೇಕ ಮಾಡಿ ಹೋಗ್ಬೇಕು. ಅಯೋಗ್ಯನಿಗೆ ಅಭಿಷೇಕ ಮಾಡೋ ಮನಸ್ಸು ಅವನಿಗಿಲ್ಲ, ಹೋಗಬೇಕಾಗಿದೆ ಮನಸ್ಸಿಲ್ಲ, ಅದಕ್ಕೆ ರಾತ್ರಿ ಹೊರಟೋಗ್ಬಿಟ್ಟಂತೆ. ಕಡೆ ಹೊರಟು ತಪಸ್ ಮಾಡಿ ಸದ್ಗತಿಗೆ ಹೊರಟುಬಿಟ್ಟನಂತೆ. ಇವನೊಬ್ಬನಿದ್ದಾನೆ, ತಾಯಿ ಇದ್ದಾಳೆ ಮನೆಯೊಳಗೆ. ಇಲ್ಲಿ ಗುರುಗಳು ಪಟ್ಟ ಕಟ್ಟಲಿಲ್ಲ ಅವನಿಗೆ, ಇವ್ರಿಗೆ ಪಟ್ಟ ಕಟ್ಟ ಮನಸ್ಸು ಅವರಿಗೂ ಬರಲಿಲ್ಲ. ಸ್ವಲ್ಪ ದಿವಸ ಹಾಗೆ ನಡೆದೋಯ್ತಂತೆ ರಾಜ್ಯಭಾರ. ಅರಾಜಕತೆ ಪ್ರಾರಂಭ ಆಯ್ತ, ಎಲ್ಲ ಕಡೆ ಕಳ್ಳರು ಸುಳ್ಳರು ದರೋಡೆ ಎಲ್ಲ ಶುರುವಾಗಿ ಹೋಯ್ತಾಗ. ಆ ಗುರುಗಳು ಯೋಚನೆ ಮಾಡ್ತಾರೆ, ಶುಕ್ರಾಚಾರ್ಯ ಮೊದಲಾದವರೆಲ್ಲ, ಕೆಟ್ಟವನ ಒಳ್ಳೆಯವನ ರಾಜ ಅಂತ ಒಬ್ಬನಿರಬೇಕು, ಅರಾಜಕತೆ ಅಂತ ಇರಬಾರದು ಅಂತ ಹೇಳಿಬಿಟ್ಟು ಯೋಚನೆ ಮಾಡಿ ಅವನಿಗೆ ಪಟ್ಟಾಭಿಷೇಕ ಮಾಡಿಬಿಟ್ರು. ವೀರನಿಗೆ ಪಟ್ಟಾಭಿಷೇಕ ಮಾಡ್ತಾ ಇದ್ದಾರೆ, ಅವನಿಗೆ ಖುಷಿಯಾಯಿತು. ಎಲ್ಲ ಕಡೆ ಕಳ್ಳತನ ಸುರಿಗೆ ಎಲ್ಲ ನಿಂತು ಹೋಗಿಬಿಡುತ್ತಂತೆ. ಯಾತಕ್ಕೆ ಅಂದ್ರೆ ಇವನೇ ದೊಡ್ಡ ದರೋಡೆಕರ ಆಗಿಬಿಟ್ಟ ಅಂತ ಹೇಳ್ತಾರೆ. ಇವನೇ ರಾಜ್ಯ ಮಟ್ಟದಲ್ಲಿ ದರೋಡೆ ಶುರು ಮಾಡಿಬಿಟ್ಟ, ರಾಷ್ಟ್ರ ಮಟ್ಟದಲ್ಲಿ ಕೊಲೆ ಶುರು ಮಾಡಿಬಿಟ್ಟ. ಹೇಳರೆಲ್ಲ ಕೇಳಿರಲ್ಲ, ಅಂದ್ಕೊಂಡಿರ್ತೀವಿ ಎಂತ ಕೆಲಸ ಮಾಡಿಬಿಟ್ಟಲ್ಲ ಅನ್ಕೊಂಡಿರುತ್ತೆ ಪಾಪ. ಅಹೇರಿವ ಪಯ ಪೋಷಃ ಪೋಷಕಶ್ಯಾಪಿ ಅನರ್ಥಕೃತ. ಎಷ್ಟು ಚೆನ್ನಾಗಿ ವೇದವ್ಯಾಸರು ಬರೀತಾರೆ ಮಾತನ್ನಲ್ಲಿ, ಮನೆಯಲ್ಲಿ ಹಾವಿನ ಇಲಿ ಕಾಟ ಅಂತ ಹಾವಿನ ಸಾಕಿದಾಗಾಯ್ತು ಅಂತ ಹೇಳಿದ್ರೆ, ಇಲಿ ಕಾಟ ಇಲಿ ತಲ್ಲಕ್ಕೆ ಹಾವಿರಲಿ ಅಂತ ಹೇಳಿದ್ರೆ ಹಾವಿನ ಕಾಟ ಪ್ರಾಣನ ತೆಗೆಯುತ್ತಷ್ಟೆ. ಎಷ್ಟು ತಪ್ಪಾಡಿದ್ದೇವೆ, ಇವನಿಗೋಸ್ಕರ ನಾವು ಎಷ್ಟು ತಪ್ಪಾಡಿದ್ದು ಯೋಚನೆ ಮಾಡಿಬಿಟ್ಟು ನೋಡ್ತಾ ಇದ್ದಾರೆ. ಅವನು ಶುರು ಮಾಡಿದನಂತೆ, ಡೊಂಗುರ ಹೊಡಿಸಿಬಿಟ್ಟನಂತ ಅವನು. ಏನು ಶಾಸನ ಗೊತ್ತವನದು, ನಾ ದಾತವ್ಯಂ ನಾ ಹೋತವ್ಯಂ ನಾ ಎಷ್ಟವ್ಯಂ ದ್ವಿಜಾಹ ಕ್ವಚಿತ್. ನನ್ನ ರಾಜ್ಯದಲ್ಲಿ ಯಾರು ಯಜ್ಞ ಮಾಡಬಾರದು, ದಾನ ಮಾಡಬಾರದು, ಹೋಮ ಮಾಡಬಾರದು, ಯಾರು ಏನನ್ನೂ ಮಾಡಬಾರದು ಒಳ್ಳೆ ಕೆಲಸ ಅಂತ ಹೇಳಿಬಿಟ್ಟು. ವಿಚಿತ್ರವಾದ ರಾಜ ಅವರು. ಇವತ್ತು ನಾವು ಎಷ್ಟೋ ನಮ್ಮ ರಾಜ್ಯಗಳು ಒಳ್ಳೆ ರಾಜ್ಯಗಳು ಪಾಪ. ಯಾವ ಸರ್ಕಾರ ಬಂದರೂ ಸಂಧ್ಯಾನೆ ಮಾಡಬೇಡಿ ಅಂತ ಹೇಳಿಲ್ಲ ಯಾರು ಕೂಡ, ಯಾರು ಪೂಜೆ ಮಾಡಬೇಡಿ ಅಂತ ಹೇಳಿಲ್ಲ, ಪಾಠಕ್ಕೆ ಹೋಗಬೇಡಿ ಅಂತ ಹೇಳಿಲ್ಲ. ನಾ ಹೋಗೋದಿಲ್ಲ ವಿಚಾರ ಬಿಡಿ, ನಮ್ಮ ಸಿದ್ಧಾಂತ ಅದು, ಸರ್ಕಾರ ಸಿದ್ಧಾಂತ ಅಲ್ಲ, ನಮ್ಮದೇ ಸಿದ್ಧಾಂತ. ಅಥವಾ ಅಪ್ಪ ಅಮ್ಮ ಹೇಳಿರ್ತಾರೆ ಹೋಗಬೇಡ ಮಗನೇ ಅಂತ ಹೇಳಿಬಿಟ್ಟಿರ್ತಾರೆ ಪಾಪ. ರಾಜರು ಹೇಳಿಲ್ಲ ಅಂತ ಕದ್ದು ಸಂಧ್ಯಾನೆ ಮಾಡಬೇಕಾಗಿತ್ತಾಗ, ಕದ್ದು ಹೋಮ ಮಾಡಬೇಕಾಗಿತ್ತು, ಗೊತ್ತಾರೆ ತಲೆ ತೆಗೆದು ಬಿಡ್ತಾ ಇದ್ದವು. ನೋಡಿದ್ರಂತೆ ಗುರುಗಳು, ಎಂಥ ಪಾಪಿಷ್ಟ ಇವನು, ಇವನಿದ್ರೆ ಗತಿಯೇನಾಗಬೇಕು ಅಂತ ಯೋಚನೆ ಮಾಡಿಬಿಟ್ಟು ಎಲ್ಲ ಮೀಟಿಂಗ್ ಮಾಡ್ಕೋತಾರೆ. ಪಾಪ ತೀರ್ಮಾನ ಮಾಡ್ತಾರೆ, ಅವನಿಗೆ ಹೋಗಿ ಒಂದು ಒಳ್ಳೆ ಮಾತು ಹೇಳೋಣ, ಅವನು ಕೇಳಿದ್ರೆ ಸರಿ ಇದ್ರೆ ಅವನ್ನೇ ಕೊಂದು ಬಿಡೋಣ ತಪಶಕ್ತಿಯಿಂದ ಅಂತ ಹೊರಟು ಬಿಟ್ಟರು. ಅಂಥ ಬ್ರಾಹ್ಮಣ ಶಕ್ತಿ ಹಾಗಿತ್ತಾಗ ಅವನನ್ನ ಕೂಡಿಸಿಕೊಂಡ್ರು, ಸಭೆಯಲ್ಲಿ ಉಪದೇಶವನ್ನು ಮಾಡಿದ್ರು. ವೇನ ಹಾಗೆಲ್ಲ ಹೇಳಬಾರದು, ದಾನ ಹೋಮ ತಪಸ್ಸು ಎಲ್ಲ ಇದ್ರೇನೆ ಜಗತ್ತು ಬದುಕೋದು, ಅವನ್ನೆಲ್ಲ ಮಾಡಲೇಬೇಕು. ಭಗವದ್ಗೀತೆ ಕೇಳ್ತೇವಲ್ಲ, ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ ಅಂತ ಎಲ್ಲ ಉಪದೇಶ ಮಾಡಿದ್ರಂತೆ. ಎಲ್ಲ ಕೇಳ್ಕೊಂಡ್ಬಿಡ್ತಾನೆ, ಆಯ್ತು ಆಯ್ತು ಅಂತ ಹೇಳಿ ಇನ್ಮೇಲೆ ಮಾಡಿ ಡೊಂಗುರ ಹೊಡಿಸಿಬಿಡ್ತೇನೆ ಅಂತ ಹೇಳ್ತಾನೆ. ಯಜ್ಞ ಮಾಡಿ ಹೋಮ ಮಾಡಿ ತಪಸ್ ಮಾಡಿ ಅಂತ ಹೇಳಿಬಿಡ್ತೇನೆ ಅಂತ ಹೇಳ್ತಾನೆ. ಅಂತೂ ಖುಷಿಯಾಯ್ತು ಪಾಪ, ಅಂತೂ ದಾರಿ ಬಂದ ಅನ್ಕೋತಾರೆ. ಮನೆಗೆ ಹೇಳ್ತಾನೆ, ಯಜ್ಞ ಹೋಮ ಎಲ್ಲ ಮಾಡಬೇಕು, ಅದನ್ನು ಕೃಷ್ಣಾರ್ಪಣ ಅಂತ ಹೇಳಬಾರದು, ವೀರಾರ್ಪಣ ಅಂತ ಹೇಳಬೇಕು ಅಂತ ಹೇಳ್ತಾರೆ. ನನಗೆ ಅರ್ಪಣೆ ಮಾಡಬೇಕೆಲ್ಲ ಕೂಡ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಅಹಂ ಬ್ರಹ್ಮೇತಿ ವೇನಸ್ತು ಧ್ಯಾಯನ್ನಾಪ ಅಧರಂ ತಮಃ. ಆ ಯುಗದೊಳಗೆ ಅಹಂ ಬ್ರಹ್ಮಾಸ್ಮಿಯನ್ನು ವೇದವಾಕ್ಯಕ್ಕೆ ಅಪಾರ್ಥ ಮಾಡಿಕೊಂಡು ನಾನೇ ದೇವರು ಅಂತ ಹೇಳಿದವನು ವೇನ ಅಂತ ಕರೀತಾರೆ. ಅದಕ್ಕೆ ಶ್ರೀಪಾದರಾದರೆ ಮಧ್ವನಾಮದಲ್ಲಿ ಬರೀಬೇಕಾದರೆ ಪಾಪಿ ವೇನನ ಮತವ ನೆರೆ ಖಂಡಿಸಿ ಅಂತ ಹೇಳಿದ್ದಾರೆ. ಈ ಮಾಯಾವಾದ ಮತವನ್ನು ವೇನನ ಮತ ಅಂತ ಕರೆದಿದ್ದಾರೆ. ಆಯುಗದಲ್ಲಿ ವೇದ ಪ್ರಸಾರ ಮಾಡಿದ ಕೆಟ್ಟ ಸಿದ್ಧಾಂತ ಅವ್ರು ಎಕ್ಸಿಟ್ಟು ಬಂದು ಯಾಕಯ್ಯ ಅಂತ ಕೇಳಿದರೆ ಮದನ್ಯಃ ಕೋ ಅಗ್ರಭುಕ್ಕುಮಾನ್, ನಾನೇ ಅಗ್ರಭುಕ್ಕು, ನಾನು ದೇವರು, ನನಗೆ ನೀವು ಪೂಜೆ ಮಾಡಬೇಕು ಅಂತ ಹೇಳಿಬಿಟ್ಟು ಭಾರಿ ಸಿಟ್ಟು ಬಂತಂತವ್ರಿಗೆ. ಅಂದರೆ ವೇನ ಹೇಳ್ತಾನೆ, ಅಡಿಗೆ ಮಾಡಿದರೆ ನನಗೆ ಬಡಿಸ್ಬೇಕು ನೀವು ಮೊದಲು, ಏನೇ ಮಾಡಿದ್ರೆ ನನಗೆ ಕೊಡಬೇಕು, ನಾನೇ ಸರ್ವೇಶ್ವರ ಅಂತ ಹೇಳಿದ್ದೇನೆ. ನಿಮಗೆ ತಮಾಷೆಯಾಗಿ ಕಾಣುತ್ತೆ. ಮತ್ತು ಮನೆ ಮನೆಯಲ್ಲಿ ವೇನನ ಸಿದ್ಧಾಂತ ಉಳ್ಕೊಂಡಿದೆ ಗೊತ್ತಾ. ಮನೆ ಮನೆಗಳಲ್ಲಿ ಅಡಿಗೆ ಆಯಿತು ಬಡಿಸು, ವೇನಣಿ ಬಡಿಸಿದಾಗಾಯ್ತಲ್ಲ, ಈಗ ಮಕ್ಕಳಿಗೆ ಬಡಿಸ್ತಾರೆ, ಗಂಡನಿಗೆ ಬಡಿಸ್ತಾರೆ, ತಾವು ಊಟ ಮಾಡ್ತಾರೆ, ವೇನಣಿಗೆ ಊಟ ಮಾಡಿಸ್ತಾ ಲೆಕ್ಕ ಅದು. ದೇವ್ರ ಪೂಜೆ ಆಗಿಲ್ಲ ಬಡಿಸ್ತಾರೆ ಅಂದರೆ ಅದು ವೇನನ ಸಿದ್ಧಾಂತ. ಅದು ಎಂತಹ ಬಡಿಸಕ್ಕೆ ಬರೋದಿಲ್ಲ, ಎಷ್ಟು ಅರ್ಜೆಂಟ್ ಆದ್ರಿರಲಿ, ಅವಸರದಲ್ಲಿ ಕೃಷ್ಣಾರ್ಪಣ ಅಂತ ಕೊನೆ ಪಕ್ಷ, ಅವಸರದಲ್ಲಿ ಒಂದು ಎರಡರ ವಿಶ್ವದೇವ ಅಂತ ಮಾಡಿ ಹಾಗೆ ಬಡಿಸಿದರೆ ಅದು ವೇನನಂತೆ ಮಗ ಬೆಳೀತಾನೆ, ಅವನು ನಾಸ್ತಿಕನಾಗ್ತಾನೆ, ಪರಮ ಪಾಪಿಯಾಗ್ತಾನೆ, ಅಂಧಂತಮಸ್ಸಿಗೆ ಹೋಗ್ತಕ್ಕಂಥ ಮೂರ್ಖನಾಗ್ತಾನೆ. ಅದನ್ನು ಮರಿಬಾರ್ದು. ದೇವ್ರ ಪೂಜೆ ಅವೆಲ್ಲ ಭಾರಿ ಕಷ್ಟ ಹೌದು, ಭಾರಿ ಸುಲಭನೂ ಹೌದು. ಸರಿಯಾಗಿ ಮಾಡಿದರೆ ಬ್ರಹ್ಮದೇವರಷ್ಟೇ ಪೂಜೆ ಮಾಡಬೇಕಷ್ಟೇ, ಯಾರು ಪೂಜೆ ಮಾಡಲಿಕ್ಕೆ ಬರೋದಿಲ್ಲ. ಅಂಥ ಪೂಜೆ ಬ್ರಹ್ಮದೇವರಿ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಇದು ಸಣ್ಣ ಪೂಜೆ ಯಾರು ಬೇಕಾದ್ರೂ ಮಾಡಬಹುದು. ನಾರಾಯಣ ಕೃಷ್ಣ ಅಂತ ಹೇಳ್ಕೊಂಡು ಓಂ ನಮೋ ನಾರಾಯಣಾಯ ಅಂತೇಳಿ ಶುರು ಮಾಡಿಬಿಟ್ರೆ ಯಾರು ಬೇಕಾದ್ರೂ ದೇವ್ರ ಪೂಜೆ ಮಾಡಬಹುದು. ಆದರೆ ಇವತ್ತು ನಾವು ದೇವ್ರ ಪೂಜೆ ಬಿಡೋ ಟೈಪ್ ಅಭ್ಯಾಸ ಮಾಡಿದ್ದೇವೆ ಹೊರತು ಮಾಡೋ ಟೈಪ್ ಅಭ್ಯಾಸ ಮಾಡಿಯೇ ಇಲ್ಲ. ಇವತ್ತು ಎಂತ ಅರ್ಜೆಂಟ್ ಬಂದರೆ ಓಂ ನಮೋ ನಾರಾಯಣ ಅಂತ ಅಷ್ಟಾದರೂ ಅನ್ನೇ ಕೊನೆ ಪಕ್ಷ, ಅಷ್ಟರಲ್ಲೇ ಅಭಿಷೇಕ ಮಾಡಿ, ಅಷ್ಟರಲ್ಲೇ ನೈವೇದ್ಯ ಮಾಡಿ, ಅಷ್ಟರಲ್ಲೇ ಎಲ್ಲವನ್ನೂ ಮಾಡಿಬಿಡಿ ಅಂತೂ ಬಿಡ್ಲಕ್ಕೆ ಬರೋದಿಲ್ಲ. ಬಿಟ್ಟರೆ ಮಾತ್ರ ವೇನನಂತೆ ಆಗ್ತಾರೆ. ಅವ್ರು ನೋಡಿದ್ರು ಭಾರಿ ಸಿಟ್ಟು ಬಂತಂತೆ. ಏನಯ್ಯ ನೀನೇ ದೇವರಂತ ಕರ್ಕೋತಾ ಇದ್ದೀಯಾ, ಹುಂ ಅಂತ ಕೋಪದಿಂದ ನುಡಿದ್ರಂತೆ. ತಕ್ಷಣ ಸತ್ತು ಬಿದ್ದಂತಾಗಲಿ, ಹತಂ ಅಚ್ಯುತ ನಿಂದಾಯ, ಅವನು ಕೊಂದಾಕಿಬಿಟ್ರಂತೆ. ಕೊನೆಗೆ ನಾನೇ ದೇವರು ಅಂತ ಕರ್ಕೊಂಡ್ರೆ ತಕ್ಷಣ ಫಲ, ಪ್ರಾಣ ಹೋಗಿಬಿಡುತ್ತವನು. ಆವತ್ತೇ ಬುದ್ಧ ರಾಜ ಇಲ್ಲ, ಯಥಾ ಪ್ರಕಾರ ರಾಜನಿಲ್ಲೇ ಇಲ್ಲ, ಬೇರೆ ಮಕ್ಕಳು ಇದ್ದಿಲ್ಲ ಅವರಿಗೆ, ಸುಮ್ಮನೆ ಕೂತುಬಿಟ್ಟು ಮತ್ತೆ ಕಳ್ತನ ಸುರಿಗೆಲ್ಲ ಶುರು, ಬೇರೆ ಕಡೆಯಿಂದ ಶುರುವಾಯಿತು. ಮತ್ತೆ ಯೋಚನೆ ಮಾಡ್ತಾರೆ, ಏನಿದು ಒಳ್ಳೆ ರೀತಿ ಆಯ್ತಲ್ಲ, ರಾಜನಿಲ್ದ ಹೋದ್ರೂ ಕಷ್ಟ, ಕೆಟ್ಟ ರಾಜನೇ ಇದ್ರೂ ಕಷ್ಟ, ಒಳ್ಳೆ ರಾಜ ಬರಬೇಕಲ್ಲ, ಏನು ಮಾಡಬೇಕು ಅಂತ ಹೇಳಿ ಆ ಸುನೀತಾದೇವಿ ಹತ್ರ ಬರ್ತಾರೆ. ಅಮ್ಮ ಉತ್ತರಾಧಿಕಾರಿ ಮುಂದೆ ಇಲ್ಲ, ನಿನ್ನ ಮಗನ ಶವ ಇದೆಯಾ ಅಂತ ಕೇಳ್ತಾರೆ. ಸಂಸ್ಕಾರನೇ ಮಾಡಿದ್ದಿಲ್ಲ, ಅದು ಶವ ಇದೆಯಾ ಅಂತ ತೆಗೆದಿಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಅದನ್ನು ತೆಗಿ ಅಂತ ಹೇಳಿದರೆ ತೆಗೆಸಿಬಿಟ್ಟು ಅವನ ಶವದವನ್ನ ಮಂತ್ರಗಳಿಂದ ಮಥನ ಮಾಡಿದರಂತ. ಅವನ ಶವವನ್ನು ಅವನ ಕಾಲುಗಳನ್ನು ಮಥನ ಮಾಡಿದಾಗ ಅಲ್ಲಿಯಿಂದ ಒಬ್ಬ ವಿಚಿತ್ರವಾದ ವ್ಯಕ್ತಿ ಹುಟ್ಟಿ ಬರುತ್ತಾನೆ. ಅವನೇ ನಿಷಾದ ಅಂತ ಅನಿಸಿ, ನಿಷಾದ ಜಾತಿಯ ಪ್ರವರ್ತಕನಾಗ್ತಾನೆ, ಹುಟ್ಟಿ ಬಂದನು. ಆಗ ಅವನ ಎರಡು ಕೈಗಳನ್ನು ಮಥನ ಮಾಡುತ್ತಾನೆ. ಕೈಗಳನ್ನು ಮಥನ ಮಾಡಿದಾಗ ಬಲಗೈಯಿಂದ ಒಬ್ಬ ಪುರುಷ, ಎಡಗೈಯಿಂದ ಒಬ್ಬ ಸ್ತ್ರೀ ಬಂದರನು. ಆ ಪುರುಷನೇ ಪೃಥುಚಕ್ರವರ್ತಿಯಿಂದ ಪ್ರಸಿದ್ಧನಾದ ಮಹಾನುಭಾವ, ಆ ಸ್ತ್ರೀ ಅರ್ಚಿದೇವಿ ಅಂತ ಪ್ರಸಿದ್ಧಳಾದ ಪುಣ್ಯಾತ್ಮಳು. ಇಬ್ಬರು ಹುಟ್ಟಿ ಬಂದರಂತೆ. ಆ ಪೃಥುಚಕ್ರವರ್ತಿಯ ಕಥೆ ಅಪೂರ್ವವಾದ ಕಥೆ. ಅವನು ಹುಟ್ಟಲಿಕ್ಕೆ ಅಂತಲೇ ಪುತ್ರ ಕಾಮೇಶಿ ಸಾರ್ಥಕವಾಗಿತ್ತು, ಮಧ್ಯೆ ಗ್ಯಾಪ್ ಇತ್ತಷ್ಟೇ ಹೊರತು ಆ ಗ್ಯಾಪ್ ಫಿಲಪ್ ಆಗಿ ಪೃಥ್ವಿ ಚಕ್ರವರ್ತಿಯಿಂದ ಅಂತ ಮಹಾನುಭಾವ. ಇವತ್ತು ನಮಗೆ ಆಶ್ಚರ್ಯವಾಗುತ್ತೆ, ಇದೆಲ್ಲ ನಂಬಬಹುದಾ ಅಂತ ಕೇಳಿದರೆ ವಿಜ್ಞಾನ ತುಂಬಾ ಮುಂದುವರಿತಾ ಇದೆ. ಈಗ ಇನ್ನೂ ಯೋಚನೆ ಮಾಡ್ತಾ ಇದ್ದಾರೆ. ಈಗ ಇಷ್ಟು ದಿವಸ ಏನಾಗಿತ್ತು ನಮಗೆ, ಗರ್ಭದ ಬಗ್ಗೆ ಹೊಸ ರೀತಿ ಕಲ್ಪನೆ ಇತ್ತು. ಮನೆ ಯಾವ ಸ್ಥಿತಿ ಬಂದಿದ್ದಾರೆ ಅಂದ್ರೆ, ಇವತ್ತು ಒಬ್ಬನ ಟಿಶ್ಯೂ ಸಿಕ್ಕರೆ ಸಾಕು ಬೆಳೆಸಲಿಕ್ಕೆ ಸಾಧ್ಯ ಅಂತ ಹೇಳಿದ್ರು. ಒಂದು ಟಿಶ್ಯೂ ಸಿಕ್ಕರೆ ಸಾಕು, ಇನ್ನೊಂದು ಕಡೆಗೆ ಉತ್ತರೋತ್ತಿತ್ತು ಮಾಡಬಹುದು. ಇನ್ನು ಥಿಯರಿಟಿಕಲ್ ಇಟ್ಕೊಂಡಿದ್ದಾರೆ ಅಷ್ಟೇ. ಇವತ್ತು ಭಾಗವತ ಕಾಲ ನಡೆದೋಗ್ಬಿಟ್ಟಿದೆ ಅದು.